சத்வகுணசம்பூர்ணம் சர்வதோஷ விவர்ஜிதம் நாராயணம் நமஸ்கிருத்ய கீதா தாத்பரியம் உச்சதே. இந்திராவதனாம் போஜ ராஜஹம்சாய விஷ்ணவே அமந்தானந்த சந்தோஹ சுந்தராகிருதயே நம. தர்ம விஞ்ஞான வைராக்கிய பரமைஸ்வரிய சாலினஹ ஆனந்த தீர்த்த பகவத் பாதான் வந்தே நிரந்தரம். ச பத்மநாப தீர்த்தார்த்த கோகணோஸ்து திருஷே மம நதத்வ மார்க்கே கமனம் வினா யதுபஜீவனம் பிரணம்ய சரணத்வந்தம் குருணாம் தத்ருபாபலாத் வியாகரிஷே யதாபோதம் கீதா தாத்பரிய நிர்ணயம். த்ரயோதசோத்யாயஹ சர்வார்த்த சங்க்ஷேபோயம் ஹிம்சா ஹேதுஶ்ச ஜீவஸ்ய பரேண ப்ரேர்யதே சயத் அவ்யக்தாதி சரீரம் து தத்க்ஷேத்ரம் க்ஷீயதே த்ரயத். கலி பிரஸ்னேனோ பிரகிருதிம் புருஷம் சைவ ஜானம் ஜேயம் ச கேசவ மத்து க்ஷேத்ரம் க்ஷேத்ரஜ்ஞமேவ ச ஏதத் வேதிதும் இச்சாமி அந்தேளி அர்ஜுன பிரஸ்னே மாட்டானே. பிரகிருதி புருஷ ಯಾವುದ ಹೌದು ಕೆಲವದರಲ್ಲಿ ಇಲ್ಲ, ಕೆಲವದರಲ್ಲಿ ರಾಯರದ್ದು ಇದೆ ಅಂತ ಬರೆದಿದ್ದಾರೆ, ಗೊತ್ತಾಯ್ತಾ, ಕೆಲವದರಲ್ಲಿ ಇಲ್ಲ ಅದು. ಇವರು ಬೇರೆ ಬೇರೆ ಮತಾಚಾರ ಹಿಡಿದಿಲ್ಲ ಅದನ್ನು, ನಮ್ಮಲ್ಲಿದೆ ಅದು. ರಾಯರ ಸ್ಪಷ್ಟ ಹಿಡಿದು ಅರ್ಥ ಬರೀತಾರೆ. ಸರ್ವಾರ್ಥ ಸಂಕ್ಷೇಪೋಯಂ ಪ್ರಕೃತಿ ಪುರುಷ ಜ್ಞಾನ ಜ್ಞೇಯ ಕ್ಷೇತ್ರ ಕ್ಷೇತ್ರಜ್ಞ ಆರರ ಬಗ್ಗೆ ಹಿಡ್ತಕ್ಕಂತಹ ಅಧ್ಯಾಯ ಅದು. ಅಲ್ಲಿ ಸರ್ವಾರ್ಥ ಸಂಕ್ಷೇಪೋಯಂ ಎರಡನೇ ಷಟ್ಕ ಮುಗೀತು, ಈಗ ಹನ್ನೆರಡು ಮುಗೀತು ಅಂದ್ರೆ ಏನರ್ಥ, ಎರಡನೇ ಷಟ್ಕ ಮುಗಿತು. ಮೂರನೇ ಷಟ್ಕದಲ್ಲಿ ಸರ್ವಾರ್ಥ ಸಂಕ್ಷೇಪ, ಹಿಂದೆ ಹೇಳತಕ್ಕ ಎಲ್ಲ ವಿಚಾರಗಳನ್ನು ಕೂಡ ಸಂಕ್ಷೇಪವಾಗಿ ವಿವರಣೆ ಮಾಡೋದು ಇದರ ಉದ್ದೇಶ. ಇಲ್ಲೇನು ಬಂದಿದೆ, ಶರೀರ ಅನ್ನೋ ಪದ ಬಂದಿದೆ. ಹಿಂಸಾ ಹೇತು ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಅಲ್ಲಿ ಶ್ಲೋಕ ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರ್ಯತೆ ಚ ಯತ್ ಅದಿ ಶರೀರತ್ರಯತ್. ಇಲ್ಲಿ ಶರೀರ ಅಂದರೆ ಏನು, ಇದಂ ಶರೀರಂ ಅಂತ ಹೇಳಿದ್ರು. ಇದೇ ಕ್ಷೇತ್ರ ಅಂದರೆ ಯಾವುದು ಕ್ಷೇತ್ರ ಆಗಿದ್ರೆ, ಇವರ ಅರ್ಥ ಏನಾದ್ರೆ ಈ ಶರೀರನೇ ಕ್ಷೇತ್ರ ಅಂತ ಹೇಳಿದರು. ಈ ಶರೀರ ಅಲ್ಲ, ಇಡೀ ಅವ್ಯಕ್ತ ತತ್ವ ಎಲ್ಲ ಕೂಡ ಇರೋದು ಶರೀರ, ಜಗತ್ತೇ ಶರೀರ, ನಮ್ಮ ದೇಹ ಒಂದೇ ಅಲ್ಲ, ಜಗತ್ತೇ ಶರೀರ. ಆ ಅರ್ಥ ಬೇರೆಯವ್ರು ಮಾಡಲೇ ಇಲ್ಲ. ದೇಹ ಶರೀರ ಇದು ಕ್ಷೇತ್ರಜ್ಞ ದೇಹ ತಿಳಿದವನು, ನಾವು ದೇಹ ತಿಳಿದವನು, ಅದಕ್ಕೆ ನಾವೇ ಬ್ರಹ್ಮ. ಈ ರೀತಿ ಅರ್ಥ ಮಾಡಿಕೊಟ್ರು, ಗೊತ್ತಾಯ್ತಾ. ಕ್ಷೇತ್ರಜ್ಞ ಅಂದರೆ ಜೀವ, ಜೀವ ಬ್ರಹ್ಮ ಒಂದೇ, ಇದು ಅವ್ರು ಮಾಡಿದ ಅರ್ಥ. ಜ್ಞಾನ ಸಾಧನ ಮುಕ್ತಂ, ಅದಕ್ಕೆ ಟೀಕ. ಸರ್ವಾರ್ಥ ಸಂಕ್ಷೇಪೋ ಎಂ ಅನ್ನೋದಕ್ಕೆ ಅರ್ಥ ಜ್ಞಾನ ಸಾಧನ. ಮುಂದೆ ಬಿಟ್ಟೋಗಿದೆ ನೋಡಿ, ಅಲ್ಲ ಏನು ಅಲ್ಲಿಂದ ಓದ್ಕೋಬೇಕಿದ್ದೀರಾ. ಯದ ಏತದ್ ಅಧ್ಯಾಯ ಪ್ರತಿಪಾದ್ಯವರ್ಥಂ ದರ್ಶಯತಿ, ಈ ಅಧ್ಯಾಯದಲ್ಲಿ ಪ್ರತಿಪಾದ್ಯವಾದಂಥ ಅರ್ಥವನ್ನು ತೋರಿಸ್ತಾ ಇದ್ದಾರೆ. ಸರ್ವೇತಿ ಯತ್ ಪ್ರಥಮ ಷಟ್ಕೆ ಪ್ರಾಚುರ್ಯೇಣ ಜ್ಞಾನ ಸಾಧನ ಮುಕ್ತಂ, ಯಾವುದು ಪ್ರಥಮ ಷಟ್ಕದಲ್ಲಿ ಪ್ರಧಾನವಾಗಿ ಜ್ಞಾನ ಸಾಧನವನ್ನು ಹೇಳಿದರು. ಯಚ್ಚ ದ್ವಿತೀಯ ಭಗವತ್ ಸ್ವರೂಪಂ ನಿರೂಪಿತಂ, ಎರಡನೇ ಷಟ್ಕದೊಳಗೆ ಭಗವತ್ ಸ್ವರೂಪಂ ನಿರೂಪಿತಂ ಅಂದು. ಮೊದಲನೇದು ಜ್ಞಾನ ಸಾಧನ, ಎರಡನೇದು ಭಗವತ್ ಸ್ವರೂಪ ನಿರೂಪಣ. ನತ್ವೇ ವಾಹಂ ಇತ್ಯಾದೌ ಯಜ್ಜೀವಸ್ವರೂಪಂ ಪ್ರದರ್ಶಿತಂ ಭೂಮಿರಾಪೋ ಅನಲಹ ಇತ್ಯಾದೌ ಯತ್ ಕ್ಷೇತ್ರಮಹೀತಂ ತದ್ವಿಪ್ರಕೀರ್ಣತಯಾ ಉಕ್ತಂ. ಈ ಮಧ್ಯೆ ನತ್ವೇ ವಾಹಂ ಇತ್ಯಾದಿ ಶ್ಲೋಕದೊಳಗೆ ಜೀವಸ್ವರೂಪವನ್ನು ಹೇಳಿದರು. ಭೂಮಿರಾಪೋ ಅನಲಹ ಇತ್ಯಾದಿಯಾಗಿ ಒಂಬತ್ತು ವಿಧವಾದಂತಹ ತತ್ವಗಳನ್ನು ಹೇಳಿದರು. ಅದೆಲ್ಲ ಇಲ್ಲಿ ಏನು ಮಾಡಿದರು, ವಿಪ್ರಕೀರ್ಣತೆಯ ಉಕ್ತ ಸ್ವಸ್ವಲ್ಪ ಅಲ್ಲಲ್ಲಿ ಹರಡಿದಂತೆ ಹೇಳಿದರು. ಅದರ ಸರ್ವಂ ಬುದ್ಧಾರೋಹಾರ್ಥಂ, ಆ ಎಲ್ಲವನ್ನು ಕೂಡ ಬುದ್ಧಾರೋಹ ಸ್ಪಷ್ಟವಾಗಿ ಬುದ್ಧಿಗೆ ತಿಳಿಯ ಹಾಗೆ ಸಂಕ್ಷಿಪ್ತ ಅಸ್ಮಿನ್ ಅಧ್ಯಾಯೇ ಪ್ರದರ್ಶಯತಿ ಇತ್ಯರ್ಥ. ಇಲ್ಲಿ ಸರ್ವಾರ್ಥ ಅಂದರೆ ಆ ಸರ್ವಾರ್ಥ. ಮೊದಲನೇ ಅಧ್ಯಾಯದಲ್ಲಿ ಜ್ಞಾನ ಸಾಧನ, ಮೊದಲನೇ ಷಟ್ಕದಲ್ಲಿ, ಎರಡನೇ ಷಟ್ಕದಲ್ಲಿ ಭಗವತ್ ಸ್ವರೂಪ ನಿರೂಪಣ, ಮಧ್ಯ ಮಧ್ಯೆ ರತ್ವೇವಾಹಂ ಇತ್ಯಾದಿಯಾಗಿ ಜೀವಸ್ವರೂಪ ಇತ್ಯಾದಿಗಳು, ಭೂಮಿರಾಪೋನರ ಇತ್ಯಾದಿ ಕ್ಷೇತ್ರ ಸ್ವರೂಪ, ಇವೆಲ್ಲ ಬಂದಿತ್ತು. ಅದೆಲ್ಲ ಅಲ್ಲಲ್ಲಿ ಹರಡಿದಂತೆ ಬಂದಿತ್ತು. ವಿಪ್ರಕೀರ್ಣತಯಾ ಉಕ್ತಂ ಸರ್ವಂ, ಅದೆಲ್ಲ ಬುದ್ಧಾರೋಹಾರ್ಥಂ, ಬುದ್ಧಿಗೆ ಸರಿಯಾಗಿ ತಿಳಿಯೋದಕ್ಕೋಸ್ಕರವಾಗಿ ಸಂಕ್ಷಿಪ್ಯ ಸಂಕ್ಷೇಪವಾಗಿ ಅಸ್ಮಿನ್ ಅಧ್ಯಾಯ ಪ್ರದರ್ಶಯತಿ ಇತ್ಯರ್ಥ. ಈ ಅಧ್ಯಾಯದಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸರ್ವೇಷಾಂ ಅಧ್ಯಾಯಾನಾಂ ಅರ್ಥಾನ್ ಸಂಕ್ಷಿಪತಿ ಸಂಕ್ಷಿಪ್ಯ ದರ್ಶಯತಿ ಇತಿ ಸರ್ವಾರ್ಥ ಸಂಕ್ಷೇಪ. ಅಂದರೆ ಹಿಂದೆ ಹೇಳಿದ ಹನ್ನೆರಡು ಅಧ್ಯಾಯಗಳಲ್ಲಿ ಬಂದಿರೋ ವಿಚಾರವನ್ನು ಕೂಡ ಸಂಕ್ಷೇಪವಾಗಿ ತಿಳಿಸ್ತಾ ಇದ್ದಾರೆ ಅಂತ ಅರ್ಥ. ಹದಿನೆಂಟನೇ ಅಧ್ಯಾಯಕ್ಕೆ ಹೀಗೆ ಹೇಳ್ತಾರೆ ಮತ್ತೆ, ಅಲ್ಲಿ ಎಲ್ಲ ಇಡೀ ಭಗವದ್ಗೀತಾ ಸಾರಾಂಶ, ಇಲ್ಲಿ ಹಿಂದಿನ ಹನ್ನೆರಡು ಅಧ್ಯಾಯದ ಸಾರಾಂಶ, ಸರ್ವಶಬ್ದ ಎಲ್ಲಿ ಬಂದಿರುತ್ತೆ ಅನ್ನೋದ್ರ ಮೇಲೆ ಯಾವ ಅರ್ಥದಲ್ಲಿ ತಗೋಬೇಕು ಅಂತ ಅರ್ಥ. ನಚ ತತಚ್ಚ ತತ್ ಕ್ಷೇತ್ರಂ ಯಚ್ಚ ಇತಿ ಪ್ರತಿಜ್ಞಾತಂ ಭಗವದ್ ಜ್ಞಾನಸ್ಯೈವ ಮೋಕ್ಷಹೇತುತ್ವಾತ್ ಕ್ಷೇತ್ರಂ ಭಗವತ್ ಸ್ವರೂಪಂಚ ಉಭಯಂ ಕಿಮರ್ಥಮುಚ್ಯತೆ ಇತ್ಯಾಶಂಕಾ ತಾವತ್ ಪರಿಹ್ರಿಯತೆ ಇದಮ್ಮಿತಿ. ಮಧ್ಯೆ ಮಧ್ಯೆ ಕೆಲವು ಪ್ರಶ್ನೆಗಳು. ತತ್ರ 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 ಕ್ಷೇತ್ರಂ ಯಚ್ಚ ತತ್ ಕ್ಷೇತ್ರಂ ಯಚ್ಚ ಯಾವಚ್ಚ ಯದ್ವಿಕಾರಿ ಯತಶ್ಚಯತ್ ಮುಂದೆ ಬರುತ್ತದೆ. ಇತಿ ಪ್ರತಿಜ್ಞಾತಂ ಭಗವದ್ ಜ್ಞಾನಸ್ಯೈವ ಮೋಕ್ಷಹೇತುತ್ವಾತ್ ಕ್ಷೇತ್ರಂ ಭಗವತ್ ಸ್ವರೂಪಂಚ ಉಭಯಂ ಕಿಮರ್ಥ ಮುಚ್ಚತೆ. ನಮಗೆ ಬೇಕಾದ್ದೇನು? ಭಗವದ್ ಜ್ಞಾನ ಅಷ್ಟೇ. ತಗೊಂಡಿದ್ದನ್ನೆಲ್ಲ ಏನು ಮಾಡಬೇಕು? ಪಂಚಮಸ್ಕಂದ ಭಾಗವತದಲ್ಲಿ ಏನು ಬಂತು? ಭೂಗೋಳ ಖಗೋಳ ಬಂತು. ನಮಗೆ ಬ್ರಹ್ಮಜ್ಞಾನದಿಂದ ಮೋಕ್ಷ, ಭೂಗೋಳ ಜ್ಞಾನದಿಂದ ಅಂತ ಹೇಳಿಲ್ಲ, ಖಗೋಳ ಜ್ಞಾನದಿಂದ ಅಂತ ಹೇಳಿಲ್ಲ. ಯಾತಕ್ಕೆ ಹೇಳ್ತೀರಿ? ಇದೇ ಉತ್ತರ ಅದಕ್ಕೆ. ಜಗತ್ತನ್ನೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಜಗತ್ತು ಎಷ್ಟು ಅಂತ ಗೊತ್ತಾದರೆ ಪರಮಾತ್ಮನ ಮಹಿಮೆ ಗೊತ್ತಾಗುತ್ತೆ ಅಂತ ಹೇಳಿರೋದು. ಅದೇ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ, ಕಿಮರ್ಥ ಮುಚ್ಚತೆ ಇತ್ಯಾಶಂಕ ತಾವತ್ ಪರಿಹ್ರಿಯತೆ ಇದಮ್ಮಿತಿ. ಅದಕ್ಕೆ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಇತ್ಯಾದಿ. ಅಲ್ಲಿ ತತ್ರ ಸಂಘಾತಶ್ಚೇತನಾಶ್ರುತಿ ಮುಂದೆ ಬರುತ್ತೆ ಶ್ಲೋಕಗಳಲ್ಲಿ. ಕ್ಷೇತ್ರ ವಿಕಾರ ಏಕದೇಶತ್ವೇನ ಉಕ್ತ ಶರೀರಸ್ಯ ಕಥಂ ಸಮತ್ತ ಕ್ಷೇತ್ರತ್ವ ಮುಚ್ಚತೆ ಇತ್ಯಾಶಂಕಾ ಪರಿಹಾರಾಯ ಶ್ರುತ್ಯೈವ ತದ್ವ್ಯಾಚಷ್ಟೇ. ಮುಂದೆ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಅಂತ ಮುಂದೆ ಬರುತ್ತೆ. ಇದರಲ್ಲಿ ಏಕದೇಶ ಒಂದು ಪಾರ್ಟಿನ ಮಾತ್ರ ಹಿಡಿದಂತೆ ಆಯಿತು. ಇಡೀ ವಿಶ್ವ ಹೇಗಾಗತ್ತೆ ಅಂದರೆ ಎಲ್ಲ ಮೊದಲಿಂದ ಅರ್ಥ ಬರೀತಾರೆ ಆಚಾರ್ಯರು. ಇದಂ ಶರೀರಂ ಕೌಂತೇಯ ಎಂಬ ಶ್ಲೋಕಕ್ಕೆ ಅರ್ಥ, ಅಲ್ಲಿ ಶರೀರ ಅನ್ನೋ ಪದ ಇದೆ. ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರ್ಯತೆ ಚಯತ್ ಶರೀರ ಅಲ್ಲಿರೋದು. ಶರೀರ ಶರ ಈರ ಶರೀರ ಅಂತಾಯಿತು. ಶರ ಅಂದ್ರೇನು? ಶ್ರು ಹಿಂಸಾಯಾಮ ಅಂತ ಧಾತು ಅಂದರೆ ಹಿಂಸೆ. ಈ ದೇಹ ಇರೋವರೆಗೂ ಒದ್ದಾಡ್ತಾನಲ್ಲ, ರೋಗಾದಿಗಳು ಬಂದಾಗ ಎಷ್ಟು ಹಿಂಸೆ ಇದೆ, ಯಾವುದರಿಂದ ದೇಹಕ್ಕೆ ರೋಗ ಅಂತೇಳಿ ಹಿಂಸೆ ಶುರುವಾಯಿತು. ಹಿಂಸಾ ಹೇತು ಶರೀರ ಶಬ್ದಕ್ಕೆ ಹಿಂಸಾ ಹೇತು ಒಂದೊಂದು ಅರ್ಥ. ಮುಂದೆ ಈರ್ ಅಂತಿದೆ. ಈರ ಅಂದ್ರೇನು? ಇದು ಪ್ರೇರಿತ, ನಮ್ಮ ಕೈಯಲ್ಲಿ ಬೇರೆ ಇಲ್ಲ. ಹಿಂಸೆ ಕೊಡುತ್ತೆ ಬಿಸಾಕ್ಬಿಡೋಣ ಅಂದರೆ ನಮ್ಮ ಕೈಯಲ್ಲಿಲ್ಲ. ಎಷ್ಟೋ ಜನ ಸಾಯ್ಬೇಕು ಅಂತ ಇಷ್ಟಪಟ್ಟರು ಸಾಯಾಗಿಲ್ಲ, ಗೊತ್ತಾಯ್ತಾ? ಯಾರೋ ಬೇಡ ಅಂದ್ರೆ ಸತ್ತೋಗಿರ್ತಾರೆ, ಬೇಕು ಅಂದ್ರೆ ಸಾಯೋದಿಲ್ಲ. ತಾನೇ ಸತ್ತರೆ ಸೂಯಿಸೈಡ್ ಆಗಿತ್ತು, ತಾನು ಸಾಯಾಗಿಲ್ಲ, ಗೊತ್ತಾಯ್ತಾ? ಸಾವು ಬರ್ತಾ ಇಲ್ಲ ಅಂದರೆ ಸಾಯೋದು ಕೂಡ ನಮ್ಮ ಕೈಯಲ್ಲಿಲ್ಲ. ಎಲ್ಲ ಪ್ರತಿಯೊಂದು ಕೆಲಸ ಯಾರಿಂದ ಆಗಬೇಕು? ಪ್ರೇರಿತಂ. ಅದಕ್ಕೆ ಶರೀರ, ಶರೀರ ಶಬ್ದದಲ್ಲೇನೆ ನಮಗೆ ಶರೀರ ಬೇಕೋ ಬೇಡ ಅಂದ್ರೆ ಏನು ಹೇಳಬೇಕು? ಅದಕ್ಕೆ ಹಿಂಸಾ ಹೇತು ಅಂದಮೇಲೆ ಬೇಕಾಗಿಲ್ಲ, ಗೊತ್ತಾಯ್ತಾ? ಜೊತೆ ಬಿಟ್ಟುಬಿಡೋಣ ಅಂದರೆ ಸ್ವಾತಂತ್ರ್ಯ ಇಲ್ಲ, ಅಸ್ವಾತಂತ್ರ್ಯ ಹೇಳೋದಕ್ಕೋಸ್ಕರ ಈರ್. ಇದೇ ಇದ್ಬಿಡೋಣ ಫೈನಲ್ ಮಾಡ್ಕೊಬೋಣ ಅಂದರೆ ಹಿಂಸಾ ಹೇತು. ಆ ಅರ್ಥದಲ್ಲಿ ಶರೀರ ಶಬ್ದದಲ್ಲೇನೆ ಇದನ್ನು ಉಪಯೋಗಿಸೋಬೇಕೇ ಹೊರತು ಇದರಲ್ಲಿ ಇರಲಿಕ್ಕೆ ಹೋಗಬಾರದು ಅಂತ ಅರ್ಥ. ಹಿಂಸೆ ಹೌದೌದು ಸೇರಿತೆ ಶ್ರೂ ಹಿಂಸಾಯಾಮ್ ಅಂತ ಇರೋದು ಹೇಳ್ತಾರೆ ಅದನ್ನೆಲ್ಲ. ಈಗ ಹಿಂಸೇತಿ ಜೀವಸ್ಯ ಸ್ವತೋ ನಿತ್ಯತ್ವಾತ್ ದೇಹಾದಿತಯ ಪರಿಣತ ಏತದ್ ಉಪಘಾತ ದೇವ ಜೀವೋ ಹಿಂಸಿತ ಇತ್ಯುಚ್ಯತೆ. ಜೀವ ನಿತ್ಯ ದೇಹಾದಿತ ಪರಿಣತ ಏತತ್ ಉಪಘಾತ ದೇವ ಜೀವೋ ಹಿಂಸಿತ ಇತ್ಯುಚ್ಯತೆ. ಶರೀರ ಕೊಟ್ಟ ತಕ್ಷಣ ಅದಕ್ಕೆ ಏನಾಯ್ತು? ಶಾಪ ಕೊಟ್ಟ ತಕ್ಷಣ ದೇವರು ಹುಟ್ಟಿ ಅಂದರೆ ಅಯ್ಯೋ ಬೇಡ ದಯವಿಟ್ಟು ನಾವು ಬಿಟ್ಬಿಟ್ಟಿರಿ ಅಂತ ಹೇಳ್ತಾರೆ. ಅದಕ್ಕೆ ಹಿಂಸೆ ಕಾರಣ ಮನುಷ್ಯ, ಅದರಲ್ಲೂ ಮನುಷ್ಯ ಶರೀರ ಭಾರಿ ಹಿಂಸೆಗೆ ಕಾರಣ. ಜೀವೋ ಹಿಂಸಿತ ಇತ್ಯುಚ್ಯತೆ ಅಥೋ ಅವ್ಯಕ್ತಾಧಿಕಂ ಹಿಂಸಾ ಹೇತುರು ಜೀವಸ್ಯ ಭವತಿ. ಆದರೆ ಶರೀರ ಇಲ್ಲಿದಲ್ಲ, ಇದು ಅವ್ಯಕ್ತ ಮತ್ತೆಲ್ಲ 24 ತತ್ವ ಸೇರಿ ಏನಾಗಿರೋದು? ಇದು ಶರೀರ. ಆದ್ದರಿಂದ ಎಲ್ಲ ತತ್ವಗಳು ಸೇರಿ ಯೂನಿಟ್ ಅದು. ಅದಕ್ಕೇನಂತಾರೆ? ಕ್ಷೇತ್ರ ಅಂತ ಕರೀತಾರೆ. ಶ್ರೂ ಹಿಂಸಾಯಾಮಿತಿ ಧಾತೋ ಹಿಂಸಾ ಹೇತುತ್ವಾತ್ ಶರ್. ಶ್ರೂ ಹಿಂಸಾಯಾಮನ ಧಾತುವಿನಿಂದ ಬಂದು ಹಿಂಸಾ ಹೇತುವಾದ ಕಾರಣದಿಂದ ಶರ್ ಅಂತಾಯಿತು. ಮುಂದೆ ಈರ ಪರೇಣ ಈರ್ಯತ್ವಾತ್ ಈರಮಿತಿ ಶರೀರಮಿತ್ಯರ್ಥ. ಶರ್ ಮತ್ತು ಈರ್ ಎರಡು ಸೇರಿ ಶರೀರ ಅಂತಾಯಿತು. ಕ್ಷೀಯತೆ ಅತ್ರ ಅತ್ರ ಇತಿ ಅಸ್ಮಿನ್ ಅವ್ಯಕ್ತಾದಿ ಶರೀರೇ ಭಗವತಾ ಸ್ಥೀಯತೆ ಇತ್ಯರ್ಥ. ಕ್ಷೀಯತೆ ಕ್ಷಿತಿ ನಿವಾಸಗತ್ಯೋ ದಿನಂಥಾತು ಮುಂದೆ ಬರ್ತದೆ. ಕ್ಷಿತಿ ಕ್ಷಿ ನಿವಾಸಗತ್ಯೋ, ಅದಕ್ಕೆ ಪರಮಾತ್ಮನಿಂದ ಪರಮಾತ್ಮನನ್ನು ಆಶ್ರಯಿಸಿದೆ. ಅವ್ಯಕ್ತಾದಿಗಳು ಇದಕ್ಕೆ ಮೆಟೀರಿಯಲ್ ಕಾಸು, ಆಶ್ರಯ ಯಾರು ಇದಕ್ಕೆ? ಪರಮಾತ್ಮ. ಅದು ಆಶ್ರಯ ಕೊಡನ್ನೇ ಪ್ರೇರಕ. ಇತಿ ಚ ನಿವಾಸಗತ್ಯೋ ರೀತಿ ಧಾತೋ ಅವ್ಯಕ್ತಾದಿ ಇತ್ಯನೇನ. ಎಷ್ಟೋ ಸರ್ತಿ ಬಾಡಿಗೆಗಳಲ್ಲಿರ್ತಾರೆ, ನಾವು ವೆಕೇಟ್ ಮಾಡಿ ಅಂತ ಬಂದ್ಬಿಡ್ತಾನೆ. ಏನು ಮಾಡ್ಬೇಕು ಅವರು? ಪ್ರಾಮಾಣಿಕವಾಗಿ ಇವನು ವೆಕೇಟ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾನೆ, ವಿಚಾರ ಬೇರೆ. ಸಾಮಾನ್ಯವಾಗಿ ಏನು ಮಾಡ್ಬೇಕು ಅವನು? ಬಿಡಬೇಕು ಅದನ್ನು. ಸೊ ದೇಹವನ್ನು ದೇಹ ಬಿಡೋದು ಹಾಗಾದ್ರೆ ವೆಕೇಟ್ ಮಾಡು ಅಂತ ಹೇಳಿದಾಗ ಇದು ನೋಟಿಸ್ ಯಾರಿಗೆ ಅರ್ಥ ಆಗುತ್ತಿದೋ? ಜ್ಞಾನಿಗಳಿಗೆ ಗೊತ್ತಾಗ್ಬಿಡುತ್ತೆ, ಉಳಿದವರಿಗೆ ಗೊತ್ತಾಗೋದಿಲ್ಲ. ಒದ್ದು ಹೊರಗೆ ಹಾಕೋರಿಗೆ ಗೊತ್ತಾಗಲಿಲ್ಲ ಅಂತಾರಲ್ಲ ಹಾಗೆ. ಉಳಿದವರು ಇವನು ಹೇಳಿದ ತಕ್ಷಣ ಯಾರು ಹೇಳಿಬಿಟ್ಟಿದ್ದಾರೆ ಬಿಡ್ತೀನಿ ಅಂತ ಹೊರಟುಬಿಡ್ತಾರೆ. ಅದೇ ಇಂಡಿಕೇಷನ್ ಗೊತ್ತಾಗುತ್ತೆ ಇವನಿಗೆ ಇತ್ಯಾದಿ ಸಾಯ ಶಕರಗಳಿಗೆ ಗೊತ್ತಾದಾಗ ಏನಾಗುತ್ತಾಗ ಓ ಬಿಡ್ರಿ ಅಂತ ಹೇಳ್ತಾ ಇದ್ದಾರಾಗಲೇ ಅಂತ ಅರ್ಥ. ಇತ್ಯನೇನ ಮಹಾಭೂತಾನಿ ಇತ್ಯಸ್ಯ ಅರ್ಥ ಬಿಡದವಾದಾಗ ಏನು ಮಾಡ್ತಾರೆ, ವಾಟರ್ ಕಟ್ ಮಾಡ್ತಾರೆ, ಒಂದೊಂದೇ ಕಟ್ ಮಾಡ್ತಾ ಬರ್ತಾರೆ. ಏನಾಗುತ್ತಾಗ ಕಿಡ್ನಿ ಫೇಲ್ ಆಗುತ್ತೆ, ಒಂದೊಂದೇ ಫೇಲ್ ಆಗಲಿ ಶುರು ಆದ ತಕ್ಷಣ ಬಿಡಲೇಬೇಕಾದ ಸ್ಥಿತಿ ಬರ್ತಾರೆ. ಅದೆಲ್ಲ ದೇವರು ಮಾಡ ಕಟ್ ಮಾಡ್ತಾ ಒಂದೊಂದೇ ಕಟ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಲ್ಲಿಗೆ ಆಗ್ಲಾರ ಯೋಚನೆ ಮಾಡಿಬಿಡ, ಬಂದು ರಿಪೇರಿ ಟ್ರೈ ಮಾಡ್ತಾನೆ ಹೊರತು ಬಿಡೋದಿಲ್ಲ. ಅನೇನ ಅವನು ತಾನೇ ಬೇರೆ ಕನೆಕ್ಷನ್ ಹೋದ್ರೆ ಕೊಡೋದಿಲ್ಲ, ಅದಕ್ಕೆ ಅದಕ್ಕೆ ಸಿಸ್ಟಮ್ ಅಪ್ಲೈ ಮಾಡಿ ಅಪ್ಲಿಕೇಶನ್ ಮಾಡೋದಾದ್ರೆ ಓನರ್ಶಿಪ್ ಬೇಕು, ಅದಕ್ಕೆ ಬರದೆ ನಾಟ್ ವ್ಯಾಲಿಡ್ ಅದು. ಇವನು ಟೆನೆಂಟ್ ಹೇಗೆಲ್ಲ ಕೊಡೋದಿಲ್ಲ, ಅವರು ಓನರ್ ಹೇಳಿದ್ರೆ ಅವ್ರು ಕೆಲ ಕೊಡೋದು. ಅನೇನ ಇಚ್ಛಾದ್ವೇಷ ಇತ್ಯುಕ್ತಾರ್ಥಂ ಭವತಿ ತದ್ವಿಕಾರ ಕ್ಷೇತ್ರ ವಿಕಾರ. ಉಳಿದೆಲ್ಲ ಏನವು ಇಚ್ಛಾ ದ್ವೇಷ ಇತ್ಯಾದಿ ಕ್ಷೇತ್ರ ಬಂದ್ಮೇಲೆ ಮುಂದಿನ ಪ್ರಶ್ನೆ. ಅನೇನ ಇಚ್ಛಾದ್ವೇಷ ಇತ್ಯುಕ್ತಾರ್ಥಂ ಭವತಿ ವಿಕಾರಿತ್ವಂಚ ನ ಚಿದ್ರೂಪೇ ತಿದ್ರೂಪೇಚ್ಛಾಧೀನಾವಿತಿ ಭಾವೇನ ಚಿದ್ರೂಪೇತಿ ಮೇಲಿದೆ. ಇಚ್ಛಾ ದ್ವೇಷ ಸುಖಂ ದುಃಖಂ ದೇಹೋ ವ್ಯಾಪ್ತಿಶ್ಚ ಚೇತಸಃ ತದ್ವಿಕಾರಾಃ ಇತಿ ಜ್ಞೇಯಾಃ ಚಿದ್ರೂಪೇಚ್ಛಾದಿ ಮಿಶ್ರಿತಾಃ. ಇಚ್ಛಾ ದ್ವೇಷ ಸುಖ ದುಃಖ ದೇಹ ಚೇತಸಃ ವ್ಯಾಪ್ತಿ ತದ್ವಿಕಾರಾಃ ಇತಿ ಜ್ಞೇಯಾಃ. ದೇಹದಲ್ಲಿರ್ತಕ್ಕಂಥ ವಿಕಾರಗಳಿವು. ಇದರಲ್ಲಿ ಎರಡು ಭಾಗ ಇದೆ, ಚಿದ್ರೂಪೇಚ್ಛಾದಿ ಮಿಶ್ರಿತಾಃ. ಮನಸ್ಸಿದೆ, ಚೇತನ ಮನಸ್ಸು ಸ್ವರೂಪದ್ದು, ಚೇತನ ಕಣ್ಣು ಮನಸ್ಸು ಸ್ವರೂಪದ್ದು. ಇದು ಇದು ಏನಾಗ್ಬಿಟ್ಟಿದೆ, ಈಗ ಸ್ಪೆಕ್ಸ್ ನೋಡ್ತಾ ಇದ್ರು ಕೂಡ ನೋಡ್ತಿರೋ ಸ್ಪೆಕ್ಸ್ ಅಲ್ಲ, ಯಾವುದೋ ಕಣ್ಣು ನೋಡ್ತಾ ಇರೋದು. ಅದೇ ಈ ಕಣ್ಣು ನೋಡ್ತಿರೋ ಸ್ಪೆಕ್ಸ್ ಇದ್ದಾಗ ಮತ್ತೆ ನೋಡ್ತಿರೋದು ಒಳಗಿನ ಚೇತನನ ಕಣ್ಣು. ಅದು ಒಂದೊಂದೇ ಸ್ಟೆಪ್ ನೋಡ್ತಾ ಹೋಗ್ಬೇಕಾಗ. ಇತ್ಯನೇನ ಅನೇನ ಇಚ್ಛಾದ್ವೇಷ ಇತ್ಯುಕ್ತಾರ್ಥಂ ಭವತಿ ವಿಕಾರಿತ್ವಂಚ ನ ಚಿದ್ರೂಪೇಚ್ಛಾದೀನಾಮಿತಿ ಭಾವೇನ ಚಿದ್ರೂಪೇತಿ. ವಿಕಾರ ಬಾಹ್ಯವಾದ ದೇಹಕ್ಕೆ ಸಂಬಂಧಪಟ್ಟಂಥವುಗಳಿಗೆ ಮಾತ್ರ ವಿಕಾರ ಹೊರತು ಅವು ಸೃಷ್ಟಿಯಾಗಿರೋದು. ಅದು ಸ್ವರೂಪದಲ್ಲಿರ್ತಕ್ಕಂಥದ್ದು ನಿತ್ಯ, ಆದ್ದರಿಂದ ಅವಕ್ಕೆ ವಿಕಾರ ಇಲ್ಲ. ಅದೆಲ್ಲ ಬ್ರಹ್ಮಸೂತ್ರ ಭಾಷ್ಯ ಕೊನೆ ಇದರಲ್ಲೆಲ್ಲ ಹೇಳ್ತಾರೆ ಅಧ್ಯಾಯದೊಳಗೆ. ಚೇತನನಿಗೆ ಸ್ವರೂಪೇಂದ್ರಿಯಗಳಿವೆ, ಒಂದೇ ಮನಸ್ಸಿದೆ, ಪ್ರತಿಯೊಂದು ಇದೆ, ಬಾಹ್ಯದ ಲಿಂಕ್ ಆಗಿರುತ್ತೆ ಅಷ್ಟೇ ಹೊರತು ಅವನ ಪ್ರಶ್ನೆ ಏನು, ಮೋಕ್ಷದಲ್ಲಿ ಕಣ್ಣು ಕೈಕಾಲಿಕೆ ಇರೋದಿಲ್ಲ ಆದ್ದರಿಂದ ಅವನೇನು ಎಂಜಾಯ್ ಮಾಡ್ತಾನೆ ಮಹಾ, ಮೋಕ್ಷಕ್ಕೆ ಹೋಗೋದು ಅಂದರೆ ನೋ ಎಂಜಾಯ್ಮೆಂಟ್, ಜೈಲಿಗೆ ಹಾಕಿದಾಗ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಏನಿದೆ ಅಲ್ಲಿ ಎಲ್ಲ ಸ್ಪಷ್ಟ ವ್ಯವಸ್ಥೆ ಇದೆ, ಅದು ಚೇತನಾತ್ಮಕವಾದ್ದರಿಂದ ಅವು ನಿತ್ಯವಾಗಿ ಅತ್ಯಂತ ಯಾವುದೇ ಕ್ಲೇಶಾದಿಗಳ ಪ್ರಶ್ನೆಯೇ ಇಲ್ಲ ಆಗಿರುತ್ತೆ ಅಂತ ಹೇಳಿದಾಗ ಆಗ ಮೋಕ್ಷದ ಮಹತ್ವ ಏನು ಅಂತ ತಿಳಿಯುತ್ತೆ. ಹೇಳಿದರಲ್ಲ, ಅದರಿಂದ ಯಾವುದೇ ಪ್ರಶ್ನೆ ನಮ್ಮಲ್ಲಿದ್ದರೆ ಉತ್ತರ ಇರುತ್ತೆ ಶಾಸ್ತ್ರದೊಳಗೆ, ಅದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ. ಬಟ್ ಎಲ್ಲಿರುತ್ತೆ ಅಂತ ಹೇಳೋದು ಪ್ರಶ್ನೆ ಅಷ್ಟೇ. ಎಲ್ಲಿ ಬಿಟ್ಟು ಹುಡುಕ್ಬೇಕಂದ್ರೆ ಅಡುಗೆ ಮನೆ ಅಂದರೆ ಅಡುಗೆ ಮಾಡೋ ಪದಾರ್ಥ ಎಲ್ಲ ಇರಬೇಕಲ್ಲಿ, ಹೌದಲ್ಲ? ಹುಡ್ಕೋದು ಕೆಲಸ ಯಾರದು, ಇಲ್ಲ ಅಡುಗೆ ಮನೆಯೇ ಆಗೋದಿಲ್ಲ. ಅದು ಅಡುಗೆ ಮನೆ ಆಗಬೇಕಾದ್ರೆ ಯಾವ ಒಂದು ಬಿಸ್ ಆದರೆ ಅಡುಗೆ ಮನೆ ಆಗಲಿಲ್ಲ. ಇದೇ ಅಂತ ಕೊನೆಗೆ ಇದೇ ಅಂತ ಅಡುಗೆ ಮನೆ ಅಂದ್ಬಿಡ್ತಾರೆ ಕೊನೆಗೆ. ಎಲ್ಲಿ ಯಾಕಿಲ್ಲ, ಸ್ವರೂಪದಲ್ಲೇ ಇರ್ತಾರೆ. ಇಲ್ಲಿಂದ ಹುಟ್ಟೋ ಪ್ರಶ್ನೆ ಅಲ್ಲ, ಸ್ವರೂಪದಲ್ಲೇ ಭಾವ, ಪತಿ ಪತ್ನಿ ಭಾವ, ಅದು ಇದು ಅದೇ ರೀತಿ. ಅದಿದ್ಮೇಲೆ ಯಾಕಿರಬಾರ್ದು ಪತಿ ಪತ್ನಿ ಭಾವ, ಹೇಗೆ ಸ್ವರೂಪಕ್ಕೆ ಅಟ್ಯಾಚ್ಡು, ಇದು ಹೇಗೇನೆ ಸ್ವರೂಪದಲ್ಲೇನೆ. ಅದಕ್ಕೆ ಪಿತೃಲೋಕ ಕಾಮ ಅಂತ ಹೇಳಿದ ಮೇಲೆ ಪಿತೃಲೋಕ ಅಂತ ಇಲ್ಲದ ಹೋದರೆ ಅಲ್ಲಿ ಮಕ್ಕಳು ಇಲ್ಲದ ಹೋದ್ರೆ ಪಿತೃಲೋಕ ಯಾಕೆ ಬರುತ್ತೆ? ಅಲ್ಲೂ ಪಿತೃಲೋಕ ಅಂತಿದೆ, ಪಿತೃಲೋಕ ಕಾಮ, ದೇವಲೋಕ ಕಾಮ ಎಲ್ಲ ದೊಡ್ಡದಾಗಿ ಹೇಳಿದಾರ. ಅಲ್ಲಿ ಗಂಧರ್ವ ಎಲ್ಲರೂ ಇರೋದ್ರಿಂದ ಅಲ್ಲೂ ತಂದೆ ತಾಯಿ ಮಕ್ಕಳು ಅನ್ನೋ ಭಾವನೆ ಅಲ್ಲೂ ಕೂಡ ಇದ್ದೇ ಇದೆ, ಗೊತ್ತಾಯ್ತಾ? ಇದೆ ನೇತಪತಿ ಪತ್ನಿ ಭಾವ ಇದೆ, ಅದು ಇದ್ದೇ ಇದೆ. ಹಾಂ, ಚಿದ್ರು ಹೌದು, ಅವರವರಿಗೆ ಸಂಬಂಧಪಟ್ಟವರು. ಹಾ ಹೌದು, ಬಸ್ ಮತ್ತೆ ಒಂದೇ ಸಲ ಮುಕ್ತಿ ಹೋಗಿ ಒಂದೇ ಬೆಚ್ಚಲ್ ತಾನೇ ಹೋಗೋದು ಇವರೆಲ್ಲ. ಬ್ರಹ್ಮದೇವ್ರ ಜೊತೆಗೆ ಹೋಗ್ಬೇಕಲ್ಲ ಒಟ್ಟಿಗೆನೆ, ಮಧ್ಯೆ ಮಧ್ಯೆ ಎಲ್ಲೇ ಹೋಗಿದ್ರು ಕೂಡ ಯಾತ್ರಿ ಬಸ್ ನಿಲ್ಲಿಸಿರ್ತೇನೆ, ಇಲ್ಲೆಲ್ಲ ಹೋಗಿರ್ತಾರೆ. ಮತ್ತೆ ಹೋಗ್ಬೇಕಾದ್ರೆಲ್ಲ ಜಾಯ್ನ್ ಆಗ್ಲೇಬೇಕಲ್ಲಿ, ಗೊತ್ತಾಯ್ತಾ? ಎಲ್ಲೆಲ್ಲ ಓಡಾಡಿದ ಮಾತ್ರಕ್ಕೇನೆ ಅವರು ಬಿಡ್ದಂತಲ್ಲ, ಅವ್ರು ಡೀಲಿ ಕಾಫಿಗೆ ಹೋಗ್ರಿ, ಕೆಲವರು ದರ್ಶನಕ್ಕೆ ಹೋಗೋರು, ಕೆಲವರು ಏನೋ ಹೋಗಿರ್ತಾರೆ. ಪಾಪ ಕೊನೆಗೆ ಹೋಗ್ಬೇಕಾದ್ರೆ ರೈಟ್ ಅಂತ ಎಲ್ಲ ಎಲ್ಲ ಸೇರಿದ ಮೇಲೆ ರೈಟ್ ಆಗಲಿ, ಬಿಡೋದಿಲ್ಲ ಅವನು. ಚಿದ್ರೂಪೇತಿ ಅನೇನ ಸ್ವಯಂ ಅಚಿದ್ರೂಪ ಇತಿ ಲಭ್ಯತೆ. ಇವೆಲ್ಲ ಅಚಿದ್ರೂಪ, ಚಿದ್ರೂಪ ಒಡಗಿದೆ. ವರ್ತಂತೆ ಇತಿ ಶೇಷ ಕಿಂ ಏತೇಷಾಂ ಸದಾ ಮಿಶ್ರಿತಯ ಅವಸ್ಥಾನಮಿತ್ಯತಃ ಸಂಸಾರಯವನ ಸರ್ವದಾ ಇತಿ ಭಾವೇನಾಹ. ಇವಾಗಲೂ ಹೀಗೆ ಇರುತ್ತೋ ಅಂತ ಕೇಳಿದರೆ ಅಂದರೆ ಚಿದ್ರೂಪ ಅಚಿದ್ರೂಪವಾದಂತಹ ಸ್ವರೂಪೇಂದ್ರಿಯ ಬಾಹ್ಯೇಂದ್ರಿಯಾದಿಗಳು ಯಾವಾಗಲೂ ಹೀಗೆ ಇರುತ್ತೆ ಅಂದರೆ ಸಂಸಾರದಲ್ಲಿ ಹೀಗೆ ಇರುತ್ತೆ, ಮುಕ್ತಿಯಲ್ಲಿ ಹೋದಾಗ ಹಾಗಿರೋದಿಲ್ಲ. ಅಲ್ಲಿ ಬರೀ ಚಿದ್ರೂಪ ಮಾತ್ರ. ವಿಕಾರೇತಿ ಮುಕ್ತವು ದ್ವೇಷ ದುಃಖಾಭಾವಾತ್ ಕಥಂ ಚಿನ್ಮಾತ್ರ ಇಚ್ಛಾದಿ ಸಂಯುತ ಮುಕ್ತ ಸ್ಯಾದಿತ್ಯತಃ ಮುಕ್ತಿಶ್ಚೈತಿ. ಇರ್ಬೋದಲ್ಲ ಇದ್ದೇವೆ ಅಂತ ಹೇಳ್ತಿರೋದು ಈಗ. ಅಪ್ರಾಕೃತ ಇಂದ್ರಿಯ ಚಿದ್ರೂಪ ಅಂದ್ರೆ ಅಪ್ರಾಕೃತ ಅಂತಾನೆ ಅರ್ಥ. ಚಿದ್ರೂಪ ಇಸ್ಬಿಟ್ಟು ಅಪ್ರಾಕೃತ. ಮುಕ್ತ ಮುಕ್ತ ಇತ್ಯುಚ್ಯತೆ ಜೀವ ವಿಕಾರ ಇಚ್ಛಾದಿ ನಿರ್ಮುಕ್ತ ಚಿನ್ಮಾತ್ರೇಚ್ಛಾದಿ ಸಂಯುತ ವಿಕಾರ ಇಚ್ಛಾದಿ ನಿರ್ಮುಕ್ತ. ವಿಕಾರಭೂತವಾದ ಪ್ರಾಕೃತಿಕವಾದ ಇಚ್ಛಾದಿಗಳಿಂದ ಬಿಡುಗಡೆಯನ್ನು ಕಂಡು ಚಿನ್ಮಾತ್ರ ಇಚ್ಛಾದಿ ಸಂಯುತ. ಚಿನ್ಮಾತ್ರ ಇಚ್ಛಾದಿ ಸಂಯುತ ಕೇವಲ ಜ್ಞಾನಮಯವಾದಂಥ ಇಚ್ಛಾದಿಗಳಿಂದ ಕೂಡಿದ್ದಾಗಲೇ ಜೀವನನ್ನ ಮುಕ್ತ ಅಂತ ಮುಕ್ತ ಡೆಫಿನೇಷನ್. ಅದು ಕಂಡು ಭಾರಿ ಪ್ರಾಬ್ಲಮ್ ಇತ್ತು, ಹಾಗೆ ಓಡಾಡ್ತಿದ್ದ, ಆಪರೇಷನ್ ಮಾಡಿಸ್ಕೊಂಡ್ಬಂದ, ಸ್ಪೆಕ್ಸ್ ತೆಗೆದುಬಿಟ್ಟ. ಯಾತಕ್ಕೆ ಸ್ಪೆಕ್ಸ್ ಬಿಡುಗಡೆ ಆಯ್ತು? ಯಾಕೆ ದೋಷ ಇದ್ದಿದ್ರನ್ನ ಹಾಕ್ಕೊಂಡಿದ್ದ, ದೋಷ ಹೋಗಿದ್ದಕ್ಕೆ ಹೊರಟೋಯ್ತು ಅಷ್ಟೆ. ಅದಕ್ಕೆ ಮುಕ್ತ ಅಂದ್ರೆ ಅರ್ಥ. ಇತ್ಯುಚ್ಯತೆ ಜೀವ, ಕಾಲ ಸರಿ ಇರಲಿಲ್ಲ, ವೀಲ್ ಚೇರ್ ಉಪಯೋಗಿಸ್ತಿದ್ದ, ಸರಿ ಹೋದ್ಮೇಲೆ ಏನ್ ಮಾಡ್ದ, ಬಿಟ್ಬಿಟ್ಟ, ಮುಗಿದೋಯ್ತು ಅಷ್ಟೆ. ಅಲ್ಲಿ ನಾವು ಈ ಸದ್ಯ ಪಾರಾದೆ ಅಂತ ಏನಾಯ್ತವನು ಪಾರಾದೆ, ಆ ಪ್ರಾಬ್ಲಮ್ ಇತ್ತಲ್ಲ ಅದರಿಂದ ಪಾರಾದೆ, ಈ ಸಂಸಾರವೇ ಪ್ರಾಬ್ಲಮ್ ಆದ್ರಿಂದ ಅದರಿಂದ ಪಾರಾದೆ. ಜೀವೋ ಮುಕ್ತಿಶ್ಚ ದ್ವಿವಿಧ ಮತ. ಮುಕ್ತಿ ಎಂಬುದೇನು? ಎರಡು ವಿಧ. ಚಿನ್ಮಾತ್ರ ದಿಕ್ಕ ದುಃಖ ಚಿನ್ಮಾತ್ರ ದೇಶ ದುಃಖೇ ಚ ದೇಹೋ ಮಿಥ್ಯಾ ದೃಗಾತ್ಮಕ ನಿಷಿದ್ಧೇಚ್ಛ ಯತ್ರ ಕುರ್ಯುಹು ನಿತ್ಯಾಸ ಮುಕ್ತಿರಾಸುರಿ. ಮುಕ್ತಿ ಕೂಡ ಎರಡು ವಿಧ, ಅಂದರೆ ದೇವತೆಗಳ ಮುಕ್ತಿ, ದೈತ್ಯರ ಮುಕ್ತಿ ಅಂತ ಎರಡು ವಿಧ. ದೇವತೆಗಳ ಮುಕ್ತಿ ಅಂದರೆ ಚಿನ್ಮಾತ್ರ ಆನಂದಾದಿಗಳು ಮಾತ್ರ ಹೊಂದಿರೋದು ಅಲ್ಲಿ, ಅವರು ಅಯೋಗ್ಯರಿಗೆ ಆಸುರಿ ಮುಕ್ತಿ ಅಂದರೆ ದ್ವೇಷಾದಿಗಳನ್ನು ಮಾತ್ರ ಹೊಂದಿರೋದು. ಗೊತ್ತಾ, ಆಸುರಿ ಮುಕ್ತಿ ಮುಕ್ತಿರ ಆಸುರಿ. ಸೊ ಮುಕ್ತಿ ಕೊಡೋದು ಅಷ್ಟೇ ಕೇಳಿಬಿಟ್ರೆ ಏನಂತ ಅರ್ಥ ಆಗಲಿಲ್ಲ. ಇಬ್ಬರು ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಸ್ಟ್ರೈಕ್ ಮಾಡಿದ್ರೆ ಮಾಡಿದ್ರು ಅಷ್ಟೇ, ಫೇಲ್ ಅಂತ ಮಾಡಿದ್ರು ಅಷ್ಟೇ. ರಿಸಲ್ಟ್ ಅನ್ನು ಮಾತ್ರ ಕೇರ್ ಆಗಿರ್ಬೇಕಾಗಿಲ್ಲ, ಅದು ಪಾಸೆ ಆಗಿರ್ಬೇಕು. ಒಂದು ಮುಕ್ತಿ ಅಂದ್ರೆ ಹಾಗೆ, ಮುಕ್ತಿ ಅಂದ್ರೆ ಅವಳೇನು ಮಾಡಿದ್ಲು, ಬಂತಾರೆ ಮುಕ್ತಿ ಆಗಬೇಕು ಅಂತ ಕೇಳ್ಕೊಂಡ್ಬಿಟ್ಲು, ಸಗತಿ ಆಗಬೇಕು ಅಂತ ಕೇಳ್ಕೊಂಡ್ರು, ತಥಾಸ್ತು ಅಂತ ಹೇಳಿದ್ರು. ರಾಮ ಭೂತ್ವ ದಾಸೇ ವಿರೂಂಪ ರಾಮಾಭಿಷೇಕಂ, ರಾಮದೇವ್ರ ಪಟ್ಟಾಭಿಷೇಕ ನಿಲ್ಲಿಸು, ನಿನ್ನ ಮುಕ್ತಿ ಆಗುತ್ತೆ ಅಂದ್ಬಿಟ್ರು. ಖುಷಿಯನ್ನು ನಿಲ್ಲಿಸಿಬಿಟ್ಟು ಅನ್ನ ತಮಸ್ಕೋಗ್ಬಿಟ್ಟು ಮುಕ್ತಿ ಕೇಳಿದ್ದು ಮುಕ್ತಿ ಕೊಟ್ಟಾಯ್ತಲ್ಲ ಅಷ್ಟೇ. ಅಂದ್ರೆ ಮುಕ್ತಿ ಶಬ್ದಕ್ಕೆ ಸರಿಯಾದ ಅರ್ಥ ಗೊತ್ತಿದ್ರೆ ದೈವಿ ಮುಕ್ತಿ ಬೇರೆ, ಆಸುರಿ ಮುಕ್ತಿ ಬೇರೆ. ದೈವಿ ಮುಕ್ತಿ ಎಂಬುದು ಕೇವಲ ಇಚ್ಛಾದಿಗಳನ್ನ ಸುಖಾದಿಗಳನ್ನ ಹೊಂದಿರೋದು, ಇದೆಲ್ಲ ನಿಷಿದ್ಧೇಚ್ಛ ಹೊಂದಿರೋದು. ಸರಿಯಾದ ಇಚ್ಛೆ ಹೊಂದಿದ್ರೆ ಸರಿಯಾದ ಮುಕ್ತಿ, ಇದಾದ ನಿಷಿದ್ಧೇಚ್ಛ. ಯತ್ರ ಶುಹು ನಿತ್ಯಾಸ ಮುಕ್ತಿರಾಸುರಿ, ಅದನ್ನು ಆಸುರಿ ಮುಕ್ತಿ ಅಂತ ಕರೀತಾರೆ. ಅದ್ರ ಮುಂದೆ ಹೇಳ್ತಾರೆ, ಯಾಕೆ ಏನಾಯ್ತು ಸಾಧನೆ ಆಗ್ತಾ ಇಲ್ಲ ಈಗ, ಯಾಕಾಗ್ಲಿಲ್ಲ? ಹೌದು ಹೌದು, ಪರಮಾತ್ಮ ಏನ್ ಮಾಡ, ಸಂಸಾರದಲ್ಲಿ ಎರಡು ಭಾಗ ಇಡ್ತಾನೆ, ಒಳ್ಳೆ ಭಾಗ ಇಟ್ಟಿದ್ದಾನೆ, ಕೆಟ್ಟ ಭಾಗ ಇಟ್ಟಿದ್ದಾನೆ. ಒಳ್ಳೆ ಭಾಗ ಯಾತಕ್ಕೆ ಇಟ್ಟಿರೋದು? ಸಾಧನೆ ಮಾಡಿ, ಕೆಟ್ಟ ಭಾಗ ಯಾತಕ್ಕೆ ಬಿಟ್ಟು ಹೋಗಲಿ ಅಂತೇಳಿ. ಸೊ ಇಲ್ಲೇ ಇದ್ದು ಬಿಡ್ತಾರೆ. ಆಮೇಲೆ ಸಂಸಾರದ ಎಲ್ಲ ಒಳ್ಳೇದು ಕೊಟ್ಟರೆ ಏನ್ ಮಾಡ್ತಾರೆ? ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಬೇರೆ ಫೆಸಿಲಿಟಿ ಕೊಟ್ಬಿಟ್ರೆ ನಿದ್ದೆ ಹೊಡೆದು ಬಿಡ್ತಾನೆ. ಆಮೇಲೆ ಅದಕ್ಕೆ ಏನ್ ಮಾಡ್ತಾರೆ, ದುಃಖನೂ ಕೊಡ್ತಾನೆ. ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತಾನೋ ಇರಬೇಕು. ಎಷ್ಟೇ ಕಾಲೇಜ್ ನಂಬರ್ ಒನ್ ಆಗಿದ್ರು ಕೂಡ ಆ ಸ್ಟೂಡೆಂಟ್ ಪಾಸ್ ಆಗೋಗ್ಬೇಕು ಮುಂದೆ. ಭಾರಿ ಚೆನ್ನಾಗಿದೆ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳಿದ್ರೆ ಗೊತ್ತಾಯ್ತಾ, ಹೋಗಿ ಬಿಟ್ಟು ಹೋಗ್ಬೇಕು. ಚೆನ್ನಾಗಿದ್ರು ಬಿಟ್ಟು ಹೋಗ್ಬೇಕು, ಕೆಟ್ಟದಿದ್ರು ಬಿಟ್ಟು ಹೋಗ್ಬೇಕು. ಗೊತ್ತಾಯ್ತಾ, ಶರೀರ ಬಿಟ್ಟು ಹೋಗ್ಲೇಬೇಕು. ಅದು ದುಃಖ ಯಾತ ಕೊಡ್ತಾನೆ ಅಂದ್ರೆ ಇದು ಉಪಯೋಗ ಇಲ್ಲ, ಬಿಟ್ಟು ಹೋಗ್ಲೇಬೇಕು ಒಂಡೆ ಅಂತ ಎಚ್ಚರಿಕೆ ಕೊಡೋಕ್ಕೋಸ್ಕರ. ಬರೀ ದುಃಖನೇ ಕೊಟ್ಟು ಸಾಧನೆ ಆಗದೆ ಹೋಗಿದ್ರೆ ಉಪಯೋಗ ಏನಾದ್ರಿಂದ? ಅದರಿಂದ ಸಾಧನೆಯನ್ನು ಮಾಡಿಸ್ತಾನೆ. ಸೊ ಈ ಸುಖ ದುಃಖ ಎರಡು ಕೊಡೋದಕ್ಕೆ ಕಾರಣ ಅದೇ. ಹೇಯತೆಯ ಬಿಡ್ಲೇಬೇಕು ಅಂತ ಅನಿಸ್ಬೇಕು ದುಃಖದ ಬಗ್ಗೆ, ಗ್ರಾಹ್ಯತೆಯ ಒಳ್ಳೆ ಸುಖ ತಗೋಬೇಕು ಅಂತ ಹೇಳಬೇಕು ಇದ್ರ ಬಗ್ಗೆ. ಅವ್ರ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೊಟ್ಟರು, ಸ್ಕಾಲರ್ಶಿಪ್ ಸ್ಯಾಲ್ರಿ ಅಲ್ಲ, ಗೊತ್ತಾಯ್ತಾ. ದುಡ್ಡು ಬಂದರೂ ಕೂಡ ಸ್ಯಾಲ್ರಿ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು ಅವನು. ಸಂಸಾರ ಸುಖ ಸ್ಕಾಲರ್ಶಿಪ್ ಇದ್ದಾಗಷ್ಟೇ, ಏನಲ್ಲ ಅರ್ನಿಂಗ್ ಅಲ್ಲ ಇದು. ಅರ್ನಿಂಗ್ ಸಿಗೋದು ಮೋಕ್ಷದಲ್ಲಿ ಒಂದೇ. ಅಲ್ಲ ಸ್ಕಾಲರ್ಶಿಪ್ ದುಡ್ಡಿದ್ರೆ ಸಿನಿಮಾ ಮ್ಯಾಟೇ ಶುರು ಮಾಡಿಬಿಟ್ಟು ಪುಸ್ತಕ ತೊಗೊಳ್ದು ಬಿಟ್ಬಿಟ್ಟು ಏನಾಯ್ತು ಅಲ್ಲಿಗೆ? ಸ್ಕಾಲರ್ಶಿಪ್ ಹೋಯಿತು, ಫೇಲು ಆಗಿಬಿಟ್ಟು, ಎಲ್ಲ ಡಬಲ್ ಲಾಸ್ ಅವರಿಗೆ. ಸ್ಕಾಲರ್ಶಿಪ್ ಎಲ್ಲಿವರೆಗೆ ಕೊಡ್ತಾರೆ ಅವನಿಗೆ? ಪಾಸ್ ಆಗ್ತಾ ಇದ್ರೆ ಮಾತ್ರ. ಹಿಂದಲ್ಲಿ ಮೆರಿಟ್ ಸ್ಕಾಲರ್ಶಿಪ್ ಅಂತ ಬರ್ತಿತ್ತು, ಅದು ಪ್ರತಿ ವರ್ಷ ಫಸ್ಟ್ ಕ್ಲಾಸ್ ತೊಗೊಂಡು ಬರೀ ಪಾಸ್ ಆದರೂ ಕೊಡ್ತಿದ್ದಿಲ್ಲ, ಫಸ್ಟ್ ಕ್ಲಾಸ ತೊಗೋಬೇಕು ಅದಕ್ಕೆ ಪ್ರತಿ ವರ್ಷ. ಕೆಲವು ಫಸ್ಟ್ ಬರೀ ಪಾಸ್ ಆದ್ರೆ ಸಾಕು, ಲೋನ್ ಸ್ಕಾಲರ್ಶಿಪ್ ಬರ್ತಿತ್ತು, ಅದೇನಿಲ್ಲ. ಪಾಸ್ ಆಗಿ ಮತ್ತೆ ಫೇಲ್ ಆದರೂ ಕೂಡ ಮತ್ತೆ ಕಂಟಿನ್ಯೂ ಆಗೋದು ಹೇಗೆ ಬಂದ ಮೇಲೆ. ಸ್ಕಾಲರ್ಶಿಪ್ ವೆರೈಟಿ ಅದು. ಇಲ್ಲಿ ಕೂಡ ಪ್ರತಿ ವರ್ಷ ಸಾಧನೆ ಮಾಡ್ತಿದ್ರೆ ಮಾತ್ರ ಕೊಡೋದಿಲ್ಲ, ಕೊಡೋದಿಲ್ಲ. ಸೊ ಸಂಸಾರದ ಸುಖ ಏನಿದ್ರು ಕೂಡ ಸ್ಕಾಲರ್ಶಿಪ್ ಸುಖ, ಆದ್ರಿಂದ ಸ್ಕಾಲರ್ಶಿಪ್ಗೆ ಟ್ಯಾಕ್ಸ್ ಇಲ್ಲ, ಗೊತ್ತಲ್ಲ. ಸ್ಕಾಲರ್ಶಿಪ್ಗೆಲ್ಲ ಟ್ಯಾಕ್ಸ್ ಕೊಡೋದಿಲ್ಲ, ಅದಕ್ಕೆ ಅರ್ನಿಂಗ್ಗೆ ಟ್ಯಾಕ್ಸ್. ಇನ್ಕಮ್ ಇಟ್ಟು ಇನ್ಕಮ್ ಅಲ್ಲ ಅದು, ಸ್ಕಾಲರ್ಶಿಪ್ ದಾಟನ ಇನ್ಕಮ್ ಆದ್ರಿಂದ ಅದು ಕೊಡೋದಿಲ್ಲ. ಸೊ ಸಂಸಾರದಲ್ಲಿ ಪ್ರಶ್ನೆಗಳೇ ಇಲ್ಲ. ನಾ ಏನು ಮಾಡಿದ್ದೀವಿ, ಸ್ಕಾಲರ್ಶಿಪ್ನೇ ಭಾರಿ ದೊಡ್ಡದು ಅಂತ ತಿಳ್ಕೊಂಡು ಒದ್ದಾಡ್ತಿರೋದು ಹೇಗಾಗಿಬಿಟ್ಟಿದೆ. ಜ್ಞಾನಿಗಳೇನು ಮಾಡ್ತಾರೆ, ಅದನ್ನು ಸರಿಯಾಗಿ ಉಪಯೋಗಿಸಿಬಿಟ್ಟು ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ. ಅದು ಅದಕ್ಕೆ ಎಚ್ಚರ ಬೇಕಷ್ಟೇ. ನಮ್ಮ ಕಣ್ಣೆದುರಿಗೆ ಕಾಣುತ್ತೆ, ಯಾರು ನಿತ್ಯ ಅಲ್ಲ ನೋಡ್ತಾನೆ ಇದ್ದೆ, ದಿನಗಳಿಗಾದ್ರೂ ನೋಡ್ತಿರ್ತೇವೆ. ಇಷ್ಟಾದರೂ ನಮಗೆ ಏನು ಅನಿಸೋದಿಲ್ಲ, ಆ ಬಗ್ಗೆ ವೈರಾಗ್ಯ ಬರೋದಿಲ್ಲ, ಅರ್ಥನೇ ಮಾಡ್ಕೊಂಬೋದಿಲ್ಲ ಅಂತ ಅರ್ಥ. ಅದನ್ನೇ ಧರ್ಮರಾಜ್ ಹೇಳಿದ್ದು. ಪ್ರತಿನಿತ್ಯ ಜನ ಸಾಯ್ತಿದ್ರು ಕೂಡ ತಾನು ಮಾತ್ರ ಸಾಯದಲ್ಲಿ ಅನ್ಕೊಂಡ್ಬಿಟ್ಟಿರ್ತಾನಲ್ಲ, ಏನ್ ಆಶ್ಚರ್ಯ ಅಂತ ಹೇಳ್ತಾನೆ. ಚಿನ್ಮಾತ್ರ ದ್ವೇಷ ದುಃಖೇ ಚ ದೇಹೋ ಮಿಥ್ಯಾ ದೃಗಾತ್ಮಕಃ ನಿಷಿದ್ಧೇಚ್ಚ ಯತ್ರ ಸ್ಯುಹು ನಿತ್ಯಾಸ ಮುಕ್ತಿರಾಸುರಿ ಚಿನ್ಮಾತ್ರ ವೈಷ್ಣವೀ ಭಕ್ತಿ ದೇಹ ಸಮ್ಯಕ್ ದೃಗಾತ್ಮಕ. ನೋಡಿ, ವೈಷ್ಣವೀ ಭಕ್ತಿ, ವೈಷ್ಣವಿ ಮುಕ್ತಿ ಅಂದರೆ ಚಿನ್ಮಾತ್ರ, ಭಕ್ತಿ ಮಾತ್ರ ಇರುತ್ತಲ್ಲಿ. ದೇಹ ಸಮ್ಯಕ್ ದೃಗಾತ್ಮಕ, ಜ್ಞಾನಾತ್ಮಕವಾದ ದೇಹ. ಸುಖಂ ಇಚ್ಛಾನುಕೂಲಾಚ, ಸುಖ ಅಂದರೆ ಬರೀ ಎಂ ಕಾಮ ಎಂ ಕಾಮಯತೆ ಸುಖಿ ಪಂತಲ್ಲ, ಅದೆಲ್ಲೂ ಬರೀ ಆನಂದಮಯ. ಧೃತಿರ್ ದೈವೀಕಿ ಸಾಮತ, ಧೈರ್ಯ ದೈವೀ ಧೈರ್ಯ, ಒಳ್ಳೆ ಸಾಧನೆ ಮಾಡಬೇಕಾದ್ರೆ ಧೈರ್ಯ, ಏಕಾದಶಿ ಉಪವಾಸ ಮಾಡಿ ಧೈರ್ಯದಿಂದ ಮಾಡ್ತಾರೆ. ಸಾತ್ವಿಕ ಧೈರ್ಯ ಇದೆ, ಈ ಕಳ್ತನಕ್ಕೆ ಹೋಗ್ತಾನೆ ಧೈರ್ಯ ಮಾಡಿ, ಅದೇನು ತಾಮಸ ಧೈರ್ಯ. ಅದು ಧೈರ್ಯ ಇಲ್ಲದವ್ರು ಕಳ್ತನ ಮಾಡಕ್ಕೆ ಬರೋದಿಲ್ಲ, ಕಾಫಿ ಕುಡಿಯೋರಿಗೂ ಧೈರ್ಯ ಬೇಕು, ಇವೆಲ್ಲರಿಗೂ ಕಾಫಿ ಒಳ್ಳೆಕ್ಕೆ ಆಗೋದಿಲ್ಲ. ಅದು ಬಂಡ ಧೈರ್ಯ ಅಂತ ಇರಬೇಕು ಆ ಧೈರ್ಯ. ಆದ್ರೆ ಸಾತ್ವಿಕ ಧೈರ್ಯ ಬೇರೆ, ತಾಮಸ ಧೈರ್ಯ, ಎಲ್ಲದರಲ್ಲೂ ತ್ರೈವಿಧ್ಯ ಇದೆ. ಅದಕ್ಕೋಸ್ಕರ ತೃತೀರ್ ದೈವೀಕಿ ಸಾಮತ ರಾಯರು ಅಷ್ಟೆಲ್ಲ ಇದ್ರು ಕೂಡ ಸುಖ ಧೈರ್ಯಶಾಲಿ. ಧೈರ್ಯ ಎಂಥ ಧೈರ್ಯ ಅದು? ಸಾತ್ವಿಕ ಧೈರ್ಯ. ವಾರಕ್ಕೆ ಒಪ್ಪತ್ತು ಅರ್ಧ ಓಟಿ ಅಂದರೆ ಮನುಷ್ಯ ಆತ್ಮಹತ್ಯೆ ಮಾಡ್ಕೋಬೇಕು, ಏನು ಯೋಚನೆ ಮಾಡಲಿಲ್ಲ. ಅದು ಸಾತ್ವಿಕ ಧೈರ್ಯ. ಅದನ್ನ ಅರ್ಥ ಮಾಡ್ಕೊಂಡಾಗ ಪ್ರತಿಯೊಂದು ಕೂಡ ನಾವು ಯಾವುದಕ್ಕೋಸ್ಕರ ತಡ್ಕೋತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏಕಾದಶಿ ಉಪವಾಸದ ಅನುಭವ ಎಷ್ಟೇ ಟೆಂಪ್ಟಾದ್ರು ತಗೊಳ್ಳೋದಿಲ್ಲ, ಒಳ್ಳೆ ಸಾತ್ವಿಕ ಧೈರ್ಯನೇ ಬೇಕಲ್ಲಿ, ಸಾಧ್ಯ ಇಲ್ಲ ಅದಕ್ಕೆ. ಡಾಕ್ಟರ್ ಕಾಯೋದಕ್ಕೆ ಸಾಧ್ಯ ಇಲ್ಲ ಅಂತ, ಕೃಷ್ಣ ಅಷ್ಟು ಅಡುಗೆ ಕೊಡೋ ಕಾಯಿಲೆಗೆ ಸಾಧ್ಯ ಇಲ್ಲ ಅಂತ. ಡಾಕ್ಟರ್ ಹತ್ರ ನೀವು ಬೆಳಗ್ಗೆ ಕೂತಿರ್ತಾನೆ, ಗಂಟೆ ಗಂಟೆ ಕಾಯ್ಕೊಂಡು ಕೂತಿರ್ತಾನೆ, ಅದೇನದು ತಾಮಸ. ಅದೇ ಇಲ್ಲೇ ಮಾಡಿದ್ರೆ ಆ ಪ್ರಸಂಗನೇ ಬರ್ತಿರಲಿಲ್ಲ. ಲೋಕದೊಳಗೆ ಎಲ್ಲ ನಮ್ಮ ಎದುರಿಗೆ ಕಾಣುತ್ತೆ, ನಾವು ಯೋಚನೆ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ಜಿಜ್ಞಾಸ ಅಂತ ಕರೆ. ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ, ಎರಡು ಅರ್ಥ ಅದಕ್ಕೆ. ದೇವ್ರನ್ನ ತಿಳ್ಕೊಳ್ಳಿ, ದೇವ್ರನ್ನ ತಿಳ್ಕೊಳ್ಳೋಕೆ ಅನುಕೂಲ ಆಗೋ ರೀತಿಯಲ್ಲಿ ಬೇರೆ ಯಾರನ್ನು ತಿಳ್ಕೊಳ್ಳಿ. ಮತ್ತೆ ದೇವ್ರನ್ನ ತಿಳ್ಕೊಳ್ಳೋಕೆ ಅನುಕೂಲವಾಗೋ ಹಾಗೆ ಪ್ರತಿಯೊಂದನ್ನು ಅನಲೈಸ್ ಮಾಡ್ತಾ ಹೋಗಿ, ಗೊತ್ತಾಯ್ತಾ? ಆಗ ಬ್ರಹ್ಮ ಜಿಜ್ಞಾಸ ಪ್ರತಿಯೊಂದು ಏನಾಗಿತ್ತಾಗ, ಬ್ರಹ್ಮ ಕೆಲಸಕ್ಕೆ ಹೋಗ್ತಾನೆ ಆಫೀಸ್ಗೆ, ಬ್ರಹ್ಮ ಜಿಜ್ಞಾಸೆ ಯಾತಕ್ಕೆ, ಅದರಿಂದ ಸಂಬಳ ಬಂದರೆ ಇಷ್ಟ ಸಾಧನೆ ಮಾಡಬಹುದು, ಅನುಸಂಧಾನ ಇದ್ದರೆ ಬ್ರಹ್ಮ ಜಿಜ್ಞಾಸೆ. ಬರೀ ಇದು ಬಿಟ್ಟರೆ ಹೋಯ್ತದೆ, ಒಂದೇ ಕೆಲಸನೇ, ಎರಡು ಮನೆಯಲ್ಲಿ ಕುತ್ಕೊಂಡು ಬರದ ಏನು ಉಪಯೋಗ ಆಗಲಿಲ್ಲ. ಅದೇ ಬೇಷ ಕುತ್ಕೊಂಡು ಸಬ್ಮಿಟ್ ಮಾಡಿಬಿಟ್ಟು ಎಷ್ಟು ಉಪಯೋಗ ಆಯ್ತಲ್ಲ. ಆ ಅರ್ಥದಲ್ಲಿ ಯೋಚನೆ ಮಾಡಿದರೆ ಎಂಥ ಕೆಲಸನೂ ಸಾಧನೆ ಆಗುತ್ತೆ ನಮಗೆ. ಅದಕ್ಕೆ ರೋಗಾದಿಗಳೆಲ್ಲ ಉಗ್ರ ತಪವು, ರೋಗವಂತ ಅನುಭವಿಸ್ತದೆ ತಪಸ್ಸು ಅಂತ ತಿಳ್ಕೋಬೇಕಂತ. ಮತ್ತು ಅನುಸಂಧಾನ ಇದ್ದವರಿಗೆ ರೋಗಾದಿಗಳೇನವು? ತಪಸ್ಸು. ಸಾಧನಕ್ಕೆ ಬಗೆಗಾಣೆನೆನ್ನಬಹುದೇ ಹೇಳಬೇಕಾದ್ರೆ, ರೋಗಾದಿಗಳು ಬಂದರೆ, ಮಳೆ ಚಳಿ ಬಿಸಿಲು ಬಂದರೆ ತಪಸ್ಸು ಅಂತ ತಿಳ್ಕೊಳ್ಳಿ ಅದನ್ನು, ಒಳ್ಳೆ ಇದಾಯ್ತಾಗ. ಅದು ಬಿಟ್ಟು ಸುಮ್ಮನೆ ಯಾವ್ದೋ ಬಂದುಬಿಟ್ರೆ ಸಿನಿಮಾ ಟಿಕೆಟ್ ಕ್ಯೂರ್ ಇರ್ತಿರ್ತಾರೆ, ತಪಸ್ಸು ತಿಳ್ಕೊಬಿಟ್ರೆ ಮಾಡೋಕೆ ಅದನ್ನು. ಇಡೀ ದಿವಸಕ್ಕಾಯ್ತು, ಹಿಂದೆಲ್ಲ ಈಗ ಗೊತ್ತಿಲ್ಲ, ಹಿಂದೆಲ್ಲ ಹಿಂದಿನ ದಿವಸ ರಾತ್ರಿ ಹೊಸ ಗುರುವಾರ ರಾತ್ರಿ ಅಲ್ಲೇ ಮಾಡ್ಕೊಂಡ್ಬಿಡೋದು, ಹೋಗ್ಬಿಟ್ಟು ಅಲ್ಲೇ ಬಾಯಿ ಅಲ್ಲೇ ಊಟ ತಿಂಡಿ. ಫಸ್ಟ್ ಶೋ ನೋಡಬೇಕು, ಫಸ್ಟ್ ಶೋ ಫಸ್ಟ್ ಇದ್ರಲ್ಲಿ ನೋಡಬೇಕು. ಎಂಥ ತ್ಯಾಗ ಅದೆಲ್ಲ ಕೂಡ, ಕ್ಲಾಸ್ ಚಕ್ಕರ್ ಹಾಕಿ ಇದನ್ನ ಹಾಕಿ, ಇದಕ್ಕೆಲ್ಲ ಡೆಡಿಕೇಶನ್ ಬೇಕು, ಕೆಟ್ಟದ್ದು ಅದು. ಆ ಅರ್ಥದಲ್ಲಿ ಮಾಡಬಾರ್ದು. ಪ್ರತಿಯೊಂದು ಸಾಧನೆ ಕೂಡ ಡೈಲಿ ನಮಗೆ ಅನುಭವಕ್ಕೆ ಬರುತ್ತದೆ, ಯಾವುದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇವೆ ಅಂತೇಳಿ. ಆ ಪ್ರಯತ್ನ ಯಾವ ರೀತಿ ಓರಿಯೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ದೈವೇನೋ ಆಸರಿಯೋ ಗೊತ್ತಾಗ್ಬಿಡೋದು. ಇತಿ ನಾರಾಯಣ ಶ್ರುತಿ, ಇಷ್ಟೆಲ್ಲ ಹೇಳಿ ನಾರಾಯಣ ಶ್ರುತಿ ಅಂತ ತಿಳಿಸಿದರು. ಅದಕ್ಕೆಲ್ಲ ವಿವರಣೆ ಹೇಳ್ತಾರೆ. ಮುಕ್ತೌ ದ್ವೇಷ ದುಃಖಾಭಾವಾತ್ ಕಥಂ ಚಿನ್ಮಾತ್ರೇಚ್ಛಾದಿ ಸಂಯುತೋ ಮುಕ್ತ ಸ್ಯಾದಿತ್ಯತಃ ಆಹಾ ಯಾತಕ್ಕೆ ಹೇಳ್ತಾರೆ. ಇತ್ಯತಃ ಮುಕ್ತಿಶ್ಚ ಇತಿ ಆಸುರಿ ದೈವೀ ಚೇತಿ ಶೇಷ. ಆಸುರಿ ಮುಕ್ತಿ, ದೈವಿ ಮುಕ್ತಿ ಅಂತ ಎರಡು ವಿಧ. ತರ್ಹಿ ದೇವ ಮುಕ್ತೌ ದ್ವೇಷಾದಿ ಅಯೋಗಾತ್ ಅಸುರ ಮುಕ್ತೌ ಚ ಸುಖಾದಿ ಅಯೋಗಾತ್. ಆಸುರಿ ಮುಕ್ತಿಯಲ್ಲಿ ಏನಿಲ್ಲ, ಸುಖದ ಹೆಸರಿಲ್ಲ. ದೈವಿ ಮುಕ್ತಿಯಲ್ಲಿ ದ್ವೇಷಾದಿಗಳ ಹೆಸರಿಲ್ಲ. ಸಂಕಟಮೇವ ಇತ್ಯತಃ ಅಧಿಕ ಇತ್ಯತಃ ಪ್ರತ್ಯೇಕ ಮಿಚ್ಛಾದ್ಯ ಶೇಷ ಅಸಂಭವೇಪಿ ವಿಭಾಗೇನ ತತ್ಸಂಭವಾತ್ ಅವಿರೋಧ ಇತಿ ಭಾವೇನಾಹ. ಆದ್ದರಿಂದ ಎರಡು ಮಿಕ್ಸ್ ಮಾಡ್ಕೊಂಡು ಓದಿಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ. ದೇವತೆಗಳಿಗೆ ಸುಖರೂಪ ಮುಕ್ತಿ, ಅಸುರರಿಗೆ ದುಃಖರೂಪ ಮುಕ್ತಿ ಅಂತ ತಿಳ್ಕೊಂಡಾಗ ಎರಡು ಸರಿ ದ್ವೇಷರೂಪ ಸುಖ ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಮುಕ್ತಿಯಲ್ಲೂ ಎರಡಿರುತ್ತೆ, ಮುಕ್ತಿಯಾಗಿ ಹೋಗ್ಬೇಕು ಅನಿಸ್ಬಿಡುತ್ತಾಗ ವಿಭಾಗ ಮಾಡ್ಕೋಬೇಕು ಅಂತ ಹೇಳಿದರು. ಅದಕ್ಕೆ ಪ್ರತ್ಯೇಕಂ ಇಚ್ಛಾದಿ ಅಶೇಷ ಸಂಭವೇಪಿ ವಿಭಾಗೇನ ತತ್ಸಂಭವ ತವಿರೋಧ ಇತಿ ಭಾವೇನ ಚಿನ್ಮಾತ್ರೇತಿ ಯತ್ರ ಶುರು ಇತಿ ಉತ್ತರತ್ರಾಪಿ ಸಂಬಧ್ಯತೆ ಇಚ್ಛಾದೀಶು ಅಪಠಿತ ಅಪಿ ವಿಷ್ಣು ಭಕ್ತಿ ದ್ವೇಷಸ್ಯ ಪಠಿತತ್ವೇನ ತತ್ ಪ್ರತಿಯೋಗಿತೆಯಾ ಗೃಹ್ಯತೆ. ಇಲ್ಲಿ ಚಿನ್ಮಾತ್ರೇತಿ ಯತ್ರ ಶುಹು ಇತ್ಯತ್ರಾಪಿ ಸಂಬಧ್ಯತೆ ಚಿನ್ಮಾತ್ರ ದ್ವೇಷ ದುಃಖೇ ಚ. ಒಟ್ಟಿಗೆ ಸೇರಿಸಿಬಿಟ್ರು ಚಿನ್ಮಾತ್ರ ದ್ವೇಷ, ಚಿನ್ಮಾತ್ರ ದ್ವೇಷ, ಚಿನ್ಮಾತ್ರ ದುಃಖ, ಎರಡು ಇರುತ್ತೆ ಅಂತ ಹೇಳಿದರೆ ಮೇಲೆ ಸುಖ ಇವೆಲ್ಲ ಹೇಗಾಗುತ್ತೆ ಅಂದರೆ ಹಾಗಲ್ಲ. ಆಸುರಿ ದೈವಿ ಅಂತ ಬಿಡಿಸಿಕೊಂಡಾಗ ಸಮಸ್ಯೆ ರೆಸ್ಪೆಕ್ಟಿವ್ಲಿ ತಗೋಬೇಕಾಗ. ಏತದ್ಯೋ ವೇತ್ತಿ ವಿಷ್ಣು ಭಕ್ತಿ ದ್ವೇಷಸ್ಯ ಪಠಿ ವಿಷ್ಣು ಭಕ್ತಿ ದ್ವೇಷಸ್ಯ ಪಠಿತತ್ವೇನ ತತ್ ಪ್ರತಿಯೋಗಿತೆಯ ಗೃಹ್ಯತೆ. ಏನು ಹೇಳಿದ್ದಾರೆ ಅನ್ನೋದ ಮೇಲೆ ಅದು ಯಾವ ಮುಕ್ತಿ ಅಂಥೇಳಿ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲ. ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ ಮುಂದಿದೆ, ಅದಕ್ಕೆ ಅರ್ಥ ಹೇಳ್ತಾರೆ. ಏತದ್ಯೋ ವೇತಿ ಜೀವ ವಿಷಯತೆಯ ಪ್ರತೀತಿ ಜರಾಸಾಯ ವಚರಾಂತರೇಣ ವ್ಯಾಚಷ್ಟೆ. ಅದ್ವೈತಿಗಳು ಏನು ಮಾಡಿದರು, ಶರೀರ ಅಂದರೆ ಈ ಶರೀರ, ತಿಳಿದವನು ಅಂದ್ರೆ ನಾವು, ಆದ್ರಿಂದ ನಾವು ಜೀವ, ಆದ್ರಿಂದ ಅವನೇ ಬ್ರಹ್ಮ. ಕ್ಷೇತ್ರಜ್ಞ ಕೊಟ್ಟು ಜೀವಜ್ಞ ಶರೀರಜ್ಞ ಅಂತ ಅರ್ಥ ಮಾಡ್ಕೊಂಡು ಕೆಡಿಸಿದ. ಅದಕ್ಕೆ ಹೇಳ್ತಾರೆ ಸಿದ್ಧೇತ ಜೀವ ವಿಷಯತೆಯ ಪ್ರತೀತಿ ನಿರಾಸಾಯ. ಕ್ಷೇತ್ರಜ್ಞ ಅನ್ನೋ ಪದ ಜೀವನನ್ನು ಹೇಳ್ತಾ ಇಲ್ಲ ಅಂತ ಹೇಳೋದಕ್ಕೋಸ್ಕರ ವಚನಾಂತರೇಣ ವ್ಯಾಚಷ್ಟೆ ಕ್ಷೇತ್ರಜ್ಞ ಇತಿ ಇನ್ನೊಂದು ವಾಕ್ಯ ಕೊಟ್ಟರು. ನಾರಾಯಣ ಶ್ರುತಿ ಆದಮೇಲೆ ಇನ್ನೊಂದು ಶ್ರುತಿ ಕೊಟ್ಟು ಹೇಳ್ತಾರೆ ಕ್ಷೇತ್ರಜ್ಞೋ ಭಗವಾನ್ ವಿಷ್ಣು ನಹಿ ಅನ್ಯ ಕ್ಷೇತ್ರ ಮಂಜಸ. ಕ್ಷೇತ್ರಜ್ಞೋ ಭಗವಾನ್ ವಿಷ್ಣು, ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಏನು ಬಂತು ಕ್ಷೇತ್ರಜ್ಞ. ವಿಷ್ಣು ಸಹಸ್ರ ಕ್ಷೇತ್ರಜ್ಞ ಅಂದಮೇಲೆ ಅದು ಏನದು ಸ್ಪೆಸಿಫಿಕ್ ನೇಮ್, ಅದು ಜೀವನಿಗೂ ಕ್ಷೇತ್ರಜ್ಞ ಆಗಿದ್ದರೆ ವಿಷ್ಣು ಸಹಸ್ರ ಆಗೋದೇ ಇಲ್ಲ. ಅದು ಅದೊಂದು ಯೋಚನೆ ಮಾಡಬೇಕು. ಅಲ್ಲಿ ಏನು ಸಾವಿರ ನಾಮ ಕೊಟ್ಟಿದ್ದಾರೆ, ಒಂದು ನಮಗೆ ಅಪ್ಲೈ ಆಗೋದೇ ಇಲ್ಲ ಅದರಲ್ಲಿ, ಗೊತ್ತಾಯ್ತಾ. ನಮಗೂ ಜೀವರು ಎರಡೂ ಅಪ್ಲೈ ಆಗಿದ್ರೆ ನಾವು ದೇವರು ಒಂದೇ ಅಂತ ಆಗಿಬಿಡೋದಾಗ ಹೇಳಪ್ಪ ವಿಶ್ವಂಬಿಷ್ಣು ಭಟ್ಟಾಚಾರ್ಯ ಬದಿ ಎಂ ಬಿ ಎಸ್ ಸಿ ಇರ್ತಾನೆ, ಬಿ ಎ ಬಂದ ನಾಟ್ ಅಪ್ಲಿಕಬಲ್ ಅಂತ ಹೇಳ್ತಾನೆ. ಬಿ ಎ ಆದವನಿಗೆ ಎಮ್ ಎಸ್ ಸಿ ಲೆಟ್ರ್ ಕೊಟ್ಟರೆ ನಂದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನು ಮಾಡಿಲ್ಲ ಅದನ್ನು ಸಿಂಪಲ್. ಅದು ಆದಮೇಲೆ ವಿಶ್ವಂಬಿಷ್ಣು ಒಂದು ನಮಗೆ ಅಪ್ಲಿಕೇಶನ್ ಅಪ್ಲಿಕಬಲ್ ಅಂದಮೇಲೆ ಕ್ಷೇತ್ರಜ್ಞ ಹತ್ರ ಅಲ್ಲೇ ಬಂದಿದೆ. ದೇಶಪುರ ಕ್ಷೇತ್ರಜ್ಞ ಯಾರಾಗಬೇಕು ಅಲ್ಲಿಗೆ ವಿಷ್ಣು ಆಚಾರ್ಯ. ನೋಡಿ ಇದು ಗೀತಾನೋ ಮಹಾಭಾರತದ್ದೆ, ವಿಷ್ಣು ಸಹಸ್ರನಾಮನೂ ಮಹಾಭಾರತದ್ದೆ. ಒಂದೇ ಗ್ರಂಥದಲ್ಲಿ ಕ್ಷೇತ್ರಜ್ಞ ಅರ್ಥದ ಹೇಳಿದ ಮೇಲೆ ಕ್ಷೇತ್ರಜ್ಞ ಜೀವ ಅಂತ ಅರ್ಥ ಮಾಡಿ ಏನು ಹೇಳಬೇಕು ಅದಕ್ಕೆ, ಅರ್ಥ ಆಯ್ತಾ. ಸೊ ಇದು ವಿಷ್ಣು ಸಹಸ್ರನಾಮ ಸ್ತೋತ್ರ, ಜೀವ ಸಹಸ್ರನಾಮ ಸ್ತೋತ್ರ ಅಂತ ತಿಳ್ಕೊಬೇಕಷ್ಟೆ. ವಿಷ್ಣು ಸಹಸ್ರ ಜೀವ ಸಹಸ್ರನಾಮ ಸ್ತೋತ್ರ ಆಗುತ್ತೆ, ಅದು ಸ್ತೋತ್ರ ನಮ್ಮನ್ನೆಲ್ಲ ಸ್ತೋತ್ರ ಮಾಡ್ಕೊಳಕ್ಕಾಗುತ್ತಾ ಈ ಮಧ್ಯೆ ಸಾಧ್ಯನೇ ಇಲ್ಲ. ಇವೆಲ್ಲ ಯೋಚನೆ ಮಾಡಿದರೆ ಎಷ್ಟು ತಪ್ಪು ಮಾಡಿದ್ರು, ಇಷ್ಟಾದರೂ ಭಾರಿ ಹಠ ಅವರಿಗೆ. ಈಗಲೂ ಕೂಡ ಹಿಂದೆಲ್ಲ ಸ್ವಾಮಿಗಳೆಲ್ಲ ಸಭೆ ಮಾಡಿ ಕ್ಷೇತ್ರ ಹೇಳಿದರೆ ಅವರನ್ನು ಸಭೆ ಮಾಡಿದರು, ಇಮಿಡಿಯೇಟ್ ಆಗಿ ಸಭೆ ಮಾಡಿ ದೊಡ್ಡ ಗಲಾಟೆ ಬಿಸಿಬಿಟ್ಟು ಪುಸ್ತಕನೇ ಬರೋದು ಹಾಕ್ಬಿಟ್ರು. ಪ್ರೊಸೀಡಿಂಗ್ಸ್ ಎಲ್ಲ ನಮ್ಮ ಸುಮ್ಮನೆ ಬೈತಾರೆ, ಎಷ್ಟು ಸರಿಯಾಗಿ ಹೇಳ್ತೀವಿ ನಾವು ಅಂತೇಳಿ ಇಷ್ಟು ತಪ್ಪು ಪುಸ್ತಕ ಬಿಟ್ಟು ಮಾಡಿದರು. ಇಷ್ಟು ಹಠ ಇದೆ, ಅದು ಇಷ್ಟು ಯೋಚನೆ ಮಾಡೋದು ತಯಾರಿಲ್ಲ ಅವರು. ಕಾರಣ ಏನಂದರೆ ಎರಡು, ಒಂದು ಯೋಚನೆ ಮಾಡೋ ರೀತಿಯಲ್ಲಿ ಹೇಳದೇ ಇರೋದು ಒಂದು ಭಾಗ, ಇನ್ನೊಂದು ಹಾಡ್ದು ಅದು ಸ್ವರೂಪದಲ್ಲಿರೋ ಹಠ, ಅದು ಏನು ಮಾಡಿದ್ರು ಹೋಗೋದಿಲ್ಲ. ಇವತ್ತು ನಮ್ಮಲ್ಲಿ ಏನಾಗಿದೆ, ಬರೀ ಬಯ್ಯೋ ರೀತಿಯಲ್ಲಿ ಹೇಳ್ತಾ ಹೋದರೆ ಯಾವುದೂ ಬರೋದಿಲ್ಲ. ಮಡಿ ಬಗ್ಗೆ ಬೈದು ಹೇಳಿದ್ರೆ ಯಾರೂ ಫಾಲೋ ಮಾಡೋದಿಲ್ಲ, ಎಜುಕೇಟ್ ಮಾಡಿದರೆ ಫಾಲೋ ಮಾಡ್ತಾರೆ. ಮತಗಳು ಹಾಗೇನೆ, ತಿಳಿಸಿ ಹೇಳಿದರೆ ಅರ್ಥ ಆಗುತ್ತೆ. ಅದ್ವೈತಿಗಳನ್ನು ಸೆಮಿನಾರ್ ತಿಳಿಸಿದಾಗ ತಿಳ್ಕೊಳ್ಳೋ ಕಾನ್ಸೆಪ್ಟ್ ಬರ್ತದೆ, ಗೊತ್ತಾಯ್ತಾ. ವಾಕ್ಯಾರ್ಥಕ್ಕೆ ನಾನೇನು ಉತ್ತರ ಕೊಡಬೇಕು ಅಂತ ಪ್ರಶ್ನೆ ಬರೋದಿಲ್ಲ ಅಲ್ಲಿ, ಗೊತ್ತಾಯ್ತಾ. ವಾಕ್ಯಾರ್ಥಕ್ಕೆ ಬಂದಾಗ ಉತ್ತರ ಕೊಡೋಕೆ ಅನಿಸ್ತದೆ, ಅರ್ಥ ಆಯ್ತಾ. ಈಗ ನೆಟ್ ಪ್ರಾಕ್ಟೀಸ್ ಬೇರೆ, ಆ್ಯಕ್ಚುಯಲ್ ಮ್ಯಾಚ್ ಬೇರೆ ಅಂತಾರಲ್ಲ ಹಾಗೆ. ನೆಟ್ ಪ್ರಾಕ್ಟೀಸಲ್ಲಿ ವಿನ್ ಪ್ರಶ್ನೆ ಬರೋದಿಲ್ಲ ಅಲ್ಲಿ, ಏನು ಮಾಡ್ತಾರಲ್ಲಿ ಬರೀ ಪ್ರಾಕ್ಟೀಸ್ ಅಷ್ಟೇ. ಆಪೋಸಿಟ್ ಬೌಲರ್ ಬೇಕಾದ್ರೆ ಬೌಲ್ ಮಾಡ್ಬೋದು, ಇವನು ಏನೂ ತೊಂದರೆ ಇಲ್ಲ. ಅಲ್ಲಿ ಔಟ್ ಆದರೆ ಔಟು ಅಲ್ಲ, ರನ್ ಆದರೆ ರನ್ನು ಅಲ್ಲ. ಆ ಟೈಪ್ ಯೋಚನೆ ಮಾಡಿ ಸೆಮಿನಾರ್ಗಳು ಒಳ್ಳೆ ಪದ್ಧತಿ ಇದು. ಇವತ್ತು ಅವ್ನು ಸುಮ್ಮನೆ ಕೇಳ್ತಿರ್ತಾನಷ್ಟೇ, ಅವ್ನು ಏನೇ ಪ್ರಶ್ನೆ ಕೇಳೋದಕ್ಕೂ ಹುಚ್ಚಪಟ್ಟಿ ಕೇಳಾಗಿಲ್ಲ. ಅವ್ನು ಏನು ಕೇಳಬೇಕು, ಅವನು ರೆಲೆವೆಂಟ್ ಕ್ಲಾರಿಫಿಕೇಶನ್ ಕ್ವಶನ್ಸೇ ಹೊರತು ಆರ್ಗ್ಯುಮೆಂಟ್ಸ್ ಇಲ್ಲ ಅಲ್ಲಿ. ಸೆಮಿನಾರ್ನಲ್ಲಿ ಅವಳ ಆರ್ಗ್ಯುಮೆಂಟ್ಸ್ಗೆ ಅವಕಾಶ ಇಲ್ಲ, ಕ್ಲಾರಿಫಿಕೇಶನ್ ಮಾತ್ರ ಅವಕಾಶ ಇರೋದು. ಅವಾಗ ಅವನಿಗೆ ಓಪನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ಇವತ್ತು ಆ ಪದ್ಧತಿ ಉಪಯೋಗಿಸ್ಬಿಟ್ಟು ಇವತ್ತು ಆ ಪದ್ಧತಿ ಇಲ್ಲ. ಅದರಿಂದ ಏನಾಯಿತು ಅಂದರೆ ಜನಕ್ಕೆ ಒಂದೇ ಹಠದಿಂದನೇ ಬರ್ಬೇಕಾದ್ರೆ ಹಠದಿಂದನೇ ಬರ್ತಾರೋ, ಒಪ್ಪಲೇಬಾರ್ದು ತೀರ್ಮಾನ ಮಾಡ್ಕೊಂಡೇ ಬಂದುಬಿಟ್ಟಿರ್ತಾರೆ. ಸೆಮಿನಾರ್ಗೆ ಬರೋ ಸಂಭವ ಇರೋದಿಲ್ಲ. ಇವತ್ತು ಒಳ್ಳೆ ಮೆಥಡ್ ಅದು ಹುಡುಕ್ಬೇಕಲ್ಲ. ಅದು ಸಭಾ ಅಂದರೆ ಸೆಮಿನಾರ್ಗಳು, ವಾದ ಜಲ್ಪ ವಿತಂಡ ಅನ್ನೋದು ಬೇರೆ, ಚರ್ಚೆ ಅದು. ಸಭೆ ಚರ್ಚೆ ಅಲ್ಲ, ಅದು ಏನು ನಡೆಯುತ್ತಲ್ಲಿ ವಿಷಯ ನಿರೂಪಣೆ ಅಷ್ಟೇ. ಅದು ಬೇಕಾದ್ರೆ ದೇವರ ಕಾರ್ಡ್ ಬಿಡ್ಬೋದು ಅಷ್ಟೇ. ಸುಖಮಿಚ್ಛಾನುಕೂಲಾಚ ಧೃತಿ ದೈವೀತಿ ಸಾಮತ ಕ್ಷೇತ್ರಜ್ಞೋ ಭಗವಾನ್ ವಿಷ್ಣು ನಹಿ ಅನ್ಯ ಕ್ಷೇತ್ರ ಮಂಜಸ. ವೇತ್ಯ ಇದೆಲ್ಲ ಸರಿಯಾಗಿ ಆಚಾರ್ಯ ಹೇಳಿದ ಅರ್ಥ ಆದರೆ ಒಪ್ಪಲೇಬೇಕಾಗತ್ತೆ. ಕ್ಷೇತ್ರಜ್ಞೋ ಇನ್ನು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಆಚಾರ್ಯ, ಕ್ಷೇತ್ರ ಅಂದರೆ ಬರೀ ದೇಹ ಅಲ್ಲ, ಎಂಟೈರ್ ಯೂನಿವರ್ಸ್ ಇಸ್ ಕ್ಷೇತ್ರ. ಮತ್ತೆ ಶರೀರ ಶಬ್ದ ದೇಹ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟ ಅಲ್ಲ, ಶರೀರ ಶಬ್ದಕ್ಕೆ ಒಟ್ಟು ಎಂಟೈರ್ ಯೂನಿವರ್ಸ್ ಅಂತ ಅರ್ಥ. ಎಂಟೈರ್ ಯೂನಿವರ್ಸ್ ತಿಳಿದವನು ಯಾರು, ದೇವರೊಬ್ಬನೇ. ನಾವೆಲ್ಲಿ ಎಂಟೈರ್ ಯೂನಿವರ್ಸ್ ಎಲ್ಲಿ ಗೊತ್ತು ನಮಗೀಗ, ಸಿಂಪಲ್ ಅದು. ಆದ್ದರಿಂದ ನಾವು ಕ್ಷೇತ್ರಜ್ಞರಲ್ಲ. ನೋಡಿ, ಕ್ಷೇತ್ರಜ್ಞೋ ಭಗವಾನ್ ವಿಷ್ಣು ನಹ್ಯನ್ಯ ಕ್ಷೇತ್ರ ಮಂಜಸ ವೇತ್ಯಸೋ ಭಗವಾನ್ ಜ್ಞೇಯೋ ವ್ಯಕ್ತಾವ್ಯಕ್ತ ವಿಲಕ್ಷಣ. ಆದ್ದರಿಂದ ಎಲ್ಲವನ್ನೂ ಕೂಡ ಅಂಜಸ ವೇತ್ತಿ. ಇವತ್ತು ಹೋಗಲಪ್ಪ ಈ ಅರ್ಥ ಇಟ್ಕೊಂಬಣ, ಹೋಗಲಿ. ನಮ್ಮ ದೇಹ ಇದು, ದೇಹನೇ ಶರೀರ, ತಿಳ್ಕೊಂಡು ನಾವು ಕ್ಷೇತ್ರಜ್ಞ ಅಂತ ಅರ್ಥ ಮಾಡಿಕೊಡೋ, ಅದು ಅರ್ಥನೂ ಕೊಡೋದಿಲ್ಲ ನಮಗೆ. ಯಾತಕ್ಕೆ ಅಂದರೆ ಡಾಕ್ಟ್ರೆ ಏನಾಗಿದೆ ನೋಡ್ರಿ ಅಂತ ಹೋಗ್ತಾನೆ. ಏನಾಗಿದೆ ನೋಡ್ರಿ, ಇವನಿಗೆ ಗೊತ್ತಿಲ್ಲ ದೇಹ ಇವಂದು. ಇವನ ದೇಹ ಗೊತ್ತಿದ್ದರೆ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ಏನು ಮಾಡಬೇಕಾಗಿತ್ತು ಅವನು, ನನಗೆಲ್ಲ ಗೊತ್ತಾಗಿದೆ, ನಾನು ಡಯಾಗ್ನೋಸ್ ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೊಳ್ಳಿ ಬರ್ತಿದ್ದು. ಬರ ಡಾಕ್ಟ್ರಿಗೆ ಗೊತ್ತಾಗಲ್ಲ ಅವರಿಗೆ, ಅದು ಉಳಿದವರಿಗೆ. ಅದಕ್ಕೆ ಸ್ವತಃ ಡಾಕ್ಟರ್ ಆದವನು ಕೂಡ ತನಗೇನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ತನ್ನ ದೇಹದ ಬಗ್ಗೆ ಪರಿಜ್ಞಾನ ಇಲ್ಲ ಅಂದಮೇಲೆ ದೇಹ ಪಿಂಡಾಂಡ, ಅದು ಬ್ರಹ್ಮಾಂಡ. ಸೊ ನಮಗೆ ಬ್ರಹ್ಮಾಂಡದ ಜ್ಞಾನ ರೂಲ್ಡ್ ಔಟ್ ಬಿಟ್ಬಿಡ. ಪಿಂಡಾಂಡದ ಜ್ಞಾನ ಕೂಡ ನಮಗೇನಿಲ್ಲ. ನಮಗೇನು ಹಸಿವಾಗಿದೆ ಊಟ ಇಷ್ಟೇ ನಮಗೆ ಗೊತ್ತು, ಜಾಸ್ತಿ ಏನು ಗೊತ್ತಾಗೋದಿಲ್ಲ. ಹಸಿವಾಗಿರೋದು ಹೊಟ್ಟೆ ತುಂಬಿರೋದು ಅಷ್ಟೇ ಹೊರತು ಇನ್ಯಾವ ಜ್ಞಾನ ಕ್ಷೇತ್ರದ ಬಗ್ಗೆ ಇಲ್ಲ ಅಂದಮೇಲೆ ಬರೀ ದೇಹನೇ ಕ್ಷೇತ್ರ ಅಂತ ಇಟ್ಕೊಂಡ್ರು ಕೂಡ ಜೀವ ಕ್ಷೇತ್ರಜ್ಞನಲ್ಲ. ಯಾರು ಕ್ಷೇತ್ರಜ್ಞ, ದೇವರೇ ಕ್ಷೇತ್ರಜ್ಞ. ಅರ್ಥ ಆಯ್ತಾ. ಇದೆಲ್ಲ ಎಷ್ಟು ಸ್ಪಷ್ಟ ಇದೆ ಏನೋ, ಇಷ್ಟೊತ್ತಾಯ್ತಲ್ಲ ಅದು ಶರ ಈರ ಕ್ಷೇತ್ರಕ್ಕ ಅಥವಾ ಕ್ಷೀಯತೆ ಅಸ್ಮಿನ್ ಸರ್ವಮಿತಿ, ಎಲ್ಲ ಸ್ಥಿತಿ ಎಲ್ಲದಕ್ಕೂ ಮೂಲ ಕಾರಣ. ಕ್ಷೇತ್ರ ಎಂಟೈರ್ ಯೂನಿವರ್ಸೇ ಅದಕ್ಕೆ ಅರ್ಥ. ಮುಂದೆ ಲಿಸ್ಟೆ ಕೊಟ್ಟಿದ್ದಾರೆ, ಇಚ್ಛಾ ದೇಶ ಸುಖ ದುಃಖ ಬೆಲೆ ಹೇಳ್ತಾರೆ, ಇಲ್ಲೇ ಬರುತ್ತೆ, ಇಲ್ಲೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ. ಮ್ಯಾಟರ್ ಪ್ರಶ್ನೆ ಅಲ್ಲ, ಎಂಟೈರ್ ಯೂನಿವರ್ಸ್ ಅಂತ ಹೇಳಿದಾಗ ಮ್ಯಾಟರ್ ಅಲ್ಲ, ಚೇತನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಬ್ರಹ್ಮಾದಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ. ಇವತ್ತು ನಮ್ಮ ದೇಹದಲ್ಲಿ ಬರೀ ಜಡ ಇಲ್ಲ, ಏನಿದೆ ಅದರಲ್ಲಿ ಅಭಿಮಾನ ದೇವತೆಗಳು ಇದ್ದಾರೆ. ಅದರಿಂದಾಗಿ ಎಲ್ಲ ಆಫೀಸ್ ಅಂದ್ರೆ ಏನು, ಬರೀ ಕಟ್ಟಡ ಆಫೀಸ್ ಅಲ್ಲ, ಫರ್ನಿಚರ್ ಆಫೀಸ್ ಅಲ್ಲ, ಇವು ನಾವು ಎಲ್ಲ ಸೇರಿ ಆಫೀಸ್. ಆಫೀಸ್ ಶಬ್ದಕ್ಕೆ ಅರ್ಥ ಬರ್ಬೇಕಾದ್ರೆ ಅಲ್ಲಿ ಸ್ಟಾಫ್ ಇಲ್ದವ್ರ ಆಫೀಸ್ ಅಲ್ಲ, ಮತ್ತೆ ಅರ್ಥ ಆಯ್ತಾ. ನಮ್ಮ ದೇಹ ಹಾಗೇನೆ, ಸ್ಟಾಫ್ ಎಲ್ಲ ತತ್ವಾವಳಿ ದೇವರು ಸ್ಟಾಫ್ ಅವರೆಲ್ಲ ಕೂಡ ಬಾಸ್ ಪರಮಾತ್ಮ, ನಾವು ಇದಾಗಿರೋದು. ಏನ್ ಹೇಳ್ಬೇಕು ಇವನು ಹೇಳಿಲ್ಲ, ಇದಂ ಸೇರಿ ಹೇಳಿದಾಗ ನೋಡಿ, ಕ್ಷೇತ್ರ ಮಂಜ ಕ್ಷೇತ್ರ ಎಲ್ಲರೂ ಬಂದೋದ್ರು ಕ್ಷೇತ್ರದಲ್ಲಿ. ಎಂಟೈರ್ ಯೂನಿವರ್ಸ್ ಅಂತ ಹೇಳಿದಾಗ ಮಹಾಲಕ್ಷ್ಮಿಯಿಂದ ಹಿಡಿದು ಎಲ್ಲರೂ ಕ್ಷೇತ್ರನೇ, ಕ್ಷೇತ್ರಜ್ಞ ಭಗವಂತ ಒಬ್ಬನೇ ಎಲ್ಲವನ್ನು ತಿಳಿದು ತಾನೇ ಹೇಳ್ತಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ. ಎಲ್ಲ ಇದೆಲ್ಲ ಕ್ಷೇತ್ರ ಎಲ್ಲರೂ ತಿಳಿದ್ರೆ ಅದೇ ದೇವ್ರು, ನಾನು ತಿಳಿದಿನ ಯಾಕೆ ಹೇಳ್ಬೇಕು ದೇವ್ರು. ಫೀಲ್ಡ್ ಯಾವ ಫೀಲ್ಡ್ ಅದು? ಜಗತ್ತದು ಎಂಟೈರ್ ಫೀಲ್ಡ್ ಭಗವಂತನ ಇಡೀ ಜಗತ್ತೇನದು, ಪರಮಾತ್ಮದ ಆಟ ಇದು. ಸೃಷ್ಟಿಯಾದಿಗಳ ಸೃಷ್ಟಿ ಸಂಹಾರ ಲೀಲಾ ವಿಲಾಸ ಆತತಂ, ಸೃಷ್ಟಿ ಸಂಹಾರಗಳ ದೇವರಿಗೆ ಆಟ. ಆಟದ ಮೈದಾನ ಯಾವುದು? ಈ ಜಗತ್ತು. ಆದ್ದರಿಂದ ಆಡತ ಇಟ್ಕೊಂಡ್ರೆ ಯೋಚನೆ ಇಲ್ಲ. ನೀವು ಎಲೆಕ್ಷನ್ ನಿಂತ ಕ್ಷೇತ್ರ ಅಂದೇನರ್ಥ, ಅಸೆಂಬ್ಲಿ ಕ್ಷೇತ್ರ ಬೇರೆ, ಪಾರ್ಲಿಮೆಂಟ್ ಕ್ಷೇತ್ರ ಬೇರೆ, ಅದು ದೊಡ್ಡ ಕ್ಷೇತ್ರ ಅಂದ್ರೆ ಅದೇ. ಅವ್ರು ತೀರ್ಥಯಾತ್ರೆ ಅಂದರೆ ವೋಟರ್ಸ್ ಮನೆ ಮನೆ ಓಡಾಡೋದು ಚಿತ್ರಯಾತ್ರೆ. ವೇದ್ಯಸೋ ಭಗವಾನ್ ಜ್ಞೇಯೋ ವ್ಯಕ್ತಾವ್ಯಕ್ತ ವಿಲಕ್ಷಣ. ಕ್ಷೇತ್ರದಲ್ಲಿ ಏನಾಗ್ತಾರೆ, ಎಲೆಕ್ಟ್ ಆಗಿ ಇದಕ್ಕೆ ಬರ್ತಾರ. ಕ್ಷೇತ್ರದಲ್ಲಿ ಮಾಡೋದು ಎಲೆಕ್ಷನ್ನಾಗಿ ಪವರ್ ಸಿಗುತ್ತೆ. ನಾವು ತೀರ್ಥಕ್ಷೇತ್ರ ಮಾಡೋದ್ರಿಂದ ನಮಗೇನು ಸಿಗುತ್ತೆ, ಪುಣ್ಯ ಸಿಕ್ಕು, ಜ್ಞಾನಕ್ಕೆ ಅನುಕೂಲ ಆಗುತ್ತೆ. ಸೊ ಕ್ಷೇತ್ರ ಅಂದರೆ ಒಟ್ಟಿನ ಮೇಲೆ ನಿಮ್ಮ ಅಭಿವೃದ್ಧಿ ಕಾರಣ ಆಗೋ ಜಾಗ, ಸಾಧನೆಗೆ ಆಗೋದೇ ಕ್ಷೇತ್ರ. ಅಂತ ಸಾಧನೆ ಅವರಿಗೆ ಎಲೆಕ್ಷನ್ ಆಗೋದು ಸಾಧನೆ, ಎಲೆಕ್ಟ್ ಆಗೋದು ನಮಗೆ ಪುಣ್ಯ ಬರೋ ಸಾಧನೆ. ಆದ್ದರಿಂದ ಅದೇ ಕ್ಷೇತ್ರ. ಇಂಥ ಭೂಮಿ ಎಲ್ಲ ಏನಾಯ್ತು ಈಗ ನಮಗೆ, ಸಾಧನ ಭೂಮಿ, ಸಾಧನ ಕ್ಷೇತ್ರ ಇದೆ. ಸತು ಜೀವೇಶು ವೇತ್ಯಸೋ ಭಗವಾನ್ ಜ್ಞೇಯೋ ವ್ಯಕ್ತಾವ್ಯಕ್ತ ವಿಲಕ್ಷಣ. ವ್ಯಕ್ತ ಅಂತ ಹೇಳಿದರೆ ಜಡ, ಅವ್ಯಕ್ತ ಅಂದರೆ ಚೇತನ. ವ್ಯಕ್ತಾವ್ಯಕ್ತ ವಿಲಕ್ಷಣ, ಸೀನ್ ಅಂಡ್ ಅನ್ಸೀನ್, ಎಲ್ಲದಕ್ಕೂ ವಿಲಕ್ಷಣವಾದ ದೇವರಿದ್ದಾನೆ. ಅಲ್ಲಿ ಬಂತಲ್ಲ ಕ್ಷರಾಕ್ಷರ ಪುರುಷೋತ್ತಮ ಹೇಗೋ, ವ್ಯಕ್ತಾವ್ಯಕ್ತ ವಿಲಕ್ಷಣ ಪರಮಾತ್ಮ. ಸತು ಜೀವೇಶು ಸರ್ವೇಷು ಬಹಿಶ್ಚೈವ ವ್ಯವಸ್ಥಿತ. ದೇವರು ಎಲ್ಲಿದ್ದಾನೆ? ಎಲ್ಲ ದೇವರು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ವಿಲಕ್ಷಣಶ್ಚ ಜೀವೇಭ್ಯ ಸರ್ವೇಭ್ಯೋಪಿ ಸದೈವ ಚ. ದೇವರ ಹೊರಗಿದ್ದಾನೆ, ಒಳಗಿದ್ದಾನೆ, ಭಿನ್ನನಾಗಿದ್ದಾನೆ. ಮತ್ತೆ ಭಿನ್ನನಾಗಿದ್ದಾನೆ ಹೊರತು ಏನಾಗಿಲ್ಲ. ಉದಾಹರಣೆ, ಒಂದು ಮನುಷ್ಯ ಏನು ಮಾಡಿದೆ, ಈಗ ಯಾವುದೋ ಒಂದು ಒಳಗೆ ನುಂಗಿಬಿಟ್ಟ ಹೊಟ್ಟೆಯಲ್ಲಿ ಹೋಯ್ತು, ಕಾಯಿನ ಹೊಟ್ಟೆಯಲ್ಲಿ ಹೋಯ್ತು. ಈಗ ಹೊಟ್ಟೆಯಲ್ಲಿ ಕಾಯಿಲ್ ಹೋದ ಮಾತ್ರಕ್ಕೇನೆ ಅದೇನಾಗಿದೆ, ಕಾಯಿನ ಕಾಯಿನ ಕಾಯಿನಾಗಿದೆ. ಇವ ವ್ಯಕ್ತಿ ವ್ಯಕ್ತಿಯಾಗಿದ್ದ ಇರುತ್ತೆ, ಐಕ್ಯ ಹೊಂದಿಲ್ಲ ಅದು. ದೇವ್ರ ಹೊಟ್ಟೆಯಲ್ಲ ಇದ್ದ ಮಾತ್ರಕ್ಕೆ ನಾವೇನಾಗಿಲ್ಲ, ಐಕ್ಯ ಹೊಂದಿಲ್ಲ. ಅದನ್ನು ಹೇಳ್ತಾರೆ, ವಿಲಕ್ಷಣನಾಗೆ ಪರಮಾತ್ಮ ಇದ್ದಾನೆ. ವಿಲಕ್ಷಣಶ್ಚ ಜೀವೇಭ್ಯ ಸರ್ವೇಭ್ಯೋ ಪಿಸದೈವ ಚ. ಎಲ್ಲ ದೇವರ ಒಳಗಿದ್ರು ಕೂಡ ಎಲ್ಲ ದೇವರಿಂದ ವಿಲಕ್ಷಣನಾಗಿದ್ದಾನೆ. ಸರ್ವತಃ ಪಾಣಿಪಾದಾದಿಹಿ ಯತಃ ಪಾಣ್ಯಾದಿಶಕ್ತಿಮಾನ್. ಇದು ಇಲ್ಲಿಗೆ ಹೋಯ್ತು, ಎಲ್ಲಿಗೆದು ಇಲ್ಲಿ ಇಲ್ಲಿ ಶೋಕಕ್ಕಲ್ಲ ಇದು. ಸರ್ವತಃ ಪಾಣಿಪಾದ ಅಂತ ಅಲ್ಲಿಗೆ ಇಷ್ಟಕ್ಕೆ ಅರ್ಥ ಹೇಳುತ್ತಾರೆ. ಯಹ ಕ್ಷೇತ್ರಂ, ಇದು ತಾತ್ಪರ್ಯ ಆದ್ದರಿಂದ ಲಾಂಗ್ ಕೊಟೇಶನ್ ಎಲ್ಲ ಕವರ್ ಮಾಡಿಬಿಡುತ್ತೆ. ಯಹ ಕ್ಷೇತ್ರಂ ಜಾನಾತಿ ಸಹ ಸರ್ವೋಪಿ ಕ್ಷೇತ್ರಜ್ಞ ಅಥವಾ ವಿಷ್ಣು ರೀತಿ ಕಿಂ ವಿಶಿಷ್ಟ ಉಚ್ಯತೆ ಇತ್ಯತಃ ನಹಿ. ಕ್ಷೇತ್ರ ತಿಳಿದವನು ಕ್ಷೇತ್ರಜ್ಞ, ಜೀವನ ಯಾಕಾಗಬಾರದು ಅಂದ್ರೆ ಆಗೋದಿಲ್ಲ. ಕಿಮಯಂ ಸ್ವಯಂ ಕ್ಷೇತ್ರಾಂತರ್ಭೂತ ಸನ್ ತಜ್ಜಾನಾತೀತ್ಯಪೇಕ್ಷಾಯಾಮಃ ಅಸೌ ಇತಿ. ಪರಮಾತ್ಮ ಕ್ಷೇತ್ರದಲ್ಲಿ ಸೇರಿಲ್ಲ, ವಿಲಕ್ಷಣನಾಗಿ ಕ್ಷೇತ್ರನಾಗಿದ್ದಾನೆ. ಅನೇನ ನಸತ್ತತ್ತಿತಿ ವ್ಯಾಖ್ಯಾತಂ ಭವತಿ. ವ್ಯಕ್ತಾವ್ಯಕ್ತ ವಿಲಕ್ಷಣ ಶಬ್ದಕ್ಕೆ ನಸತ್ತನ್ ಅಸದುಚ್ಯತೆ. ಸದ್ವಿಲಕ್ಷಣ ಅಸದ್ವಿಲಕ್ಷಣ, ಅದ್ವೈತಿಗಳು ಸದ್ವಿಲಕ್ಷಣ ಅಲ್ಲ ಇದು. ಸತ್ ಅಂದರೆ ಮೂರ್ತ ಪದಾರ್ಥ, ಅಸತ್ ಅಮೂರ್ತ ಪದಾರ್ಥ, ಎರಡರಿಂದ ದೇವರು ಭಿನ್ನ ಅಂತ ಅರ್ಥ. ಕಥಂ ಸರ್ವಜ್ಞಾನಂ ಹರೇರಿತಿ ಅತಃ ಸೈ. ಅದು ನಾಳೆ ದಿವಸ ಮುಂದಿನ ಭಾಗ ಎಲ್ಲ ಬರುತ್ತೆ, ಸಾಧನೆ 20 ಅಂಶ ಸಾಧನೆಗಳು ಅವೆಲ್ಲ ಹೇಳ್ತಾರೆ, ಅದು ನಾಳೆ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾನಿ ಮೃದಾಂ.